पढ़मं हवई मंगलम्। पंच परमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर ये न गीते। तीर्थंकर भगवंत रिंदा प्रतिपादिसल्पट्ट जैन धर्म अनादि कालद्दु अनादि कालद हिंदियु इत्तु अनादि कालद वरेगे मुंदियु कूड़ा इरुदिदे ವರ್ತಮಾನ ಕಾಲದಲ್ಲಿಯೂ ಕೂಡ ಇದರ ಅಸ್ತಿತ್ವ ಇದೆ ಅನ್ನೋದು ಕಂಡುಬರ್ತಾ ಇದೆ. ಜೈನ ಧರ್ಮ ಅಂದರೆ ಜಯಿಸುವವರ ಧರ್ಮ. ಜಯಿಸುವವರ ಧರ್ಮವೇ ಜೈನ ಧರ್ಮ. ಏನು ಜಯಿಸುವುದು? ಇಂದ್ರಿಯಗಳನ್ನು ಮತ್ತು ಕಷಾಯಗಳನ್ನು ಜಯಿಸಲಿಕ್ಕೆ ಇನ್ನೊಂದು ಇದೆ ಅಂತಂದರೆ, ಒಂದು ಮಿಥ್ಯಾತ್ವ, ಇನ್ನೊಂದು ಕಷಾಯ. ಇವೆರಡೂ ಇರುವಾಗ ಮಿಥ್ಯಾತ್ವ ಮತ್ತು ಕಷಾಯ ಇವೆರಡೂ ಇರುವಾಗ ಇಂದ್ರಿಯ ವಿಷಯಗಳಲ್ಲಿ ಪ್ರವೃತ್ತಿಯಾಗಿ ರಾಗದ್ವೇಷಗಳು ಆತ್ಮನಲ್ಲಿ ಉಂಟಾಗಿ ಆತ್ಮ ಹೊಸ ಹೊಸ ಕರ್ಮಗಳ ಬಂಧವನ್ನು ಮಾಡಿಕೊಳ್ತಾನೆ. ಹಿಂದೆ ಮಾಡಿಕೊಂಡಿದ್ದಾನೆ, ವರ್ತಮಾನದಲ್ಲೂ ಕೂಡ ಮಾಡಿಕೊಳ್ತಾ ಇದ್ದಾನೆ, ಭವಿಷ್ಯದಲ್ಲೂ ಕೂಡ ಇದೇ ಥರದಿಂದ ರಾಗಾದಿ ಭಾವಗಳನ್ನು ಜಯಿಸದೇ ಹೋದಲ್ಲಿ, ಜೈನನಾಗದೇ ಹೋದಲ್ಲಿ, ಜಿನನಾಗೋದು ಬೇಡ, ಮೊದಲು ಜೈನನಾಗೋದು ಅವಶ್ಯಕ. ಜಯಿಸಿದವನು ಜಿನ, ಜಯಿಸುವ ಪ್ರಯತ್ನ ಮಾಡುವವನು ಜೈನ. ಇಂಥ ಇಬ್ಬರಲ್ಲೂ, ಜಿನನಲ್ಲೂ ಮತ್ತು ಜೈನನಲ್ಲೂ ಇರುವಂತಹ ಧರ್ಮಕ್ಕೆ ಜೈನ ಧರ್ಮ ಅಂತ ಹೇಳ್ತಾರೆ. ಆ ಧರ್ಮ ಜಿನನಲ್ಲಿಯೂ ಇದೆ, ಜೈನನಲ್ಲಿಯೂ ಇದೆ. ಜಿನನಲ್ಲಿ ಪರಿಪೂರ್ಣವಾಗಿ ಇದೆ, ಜೈನನಲ್ಲಿ ಅಪೂರ್ಣವಾಗಿ ಇದೆ. ಎಲ್ಲಿ ಜೈನತ್ವದ ಅನುಭೂತಿ ಅಪೂರ್ಣವಿದೆಯೋ ಅದು ಜೈನರ ಅವಸ್ಥೆ, ಜೈನನ ಅವಸ್ಥೆ. ಇಂಥ ಜೈನ ಧರ್ಮ ಎಲ್ಲಿಲ್ಲ? ಎಲ್ಲ ಕಡೆಗಿದೆ. ಮೂರು ಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಜೈನ ಧರ್ಮ ಇದೆ. ಸ್ವರ್ಗದಲ್ಲಿ ಜೈನ ಧರ್ಮದ ಶ್ರದ್ಧೆಯನ್ನು ಇಡುವಂತಹ ನಿಜವಾದ ದೇವ, ನಿಜವಾದ ಗುರು, ನಿಜವಾದ ಶಾಸ್ತ್ರಗಳ ಮಾನ್ಯತೆಯುಳ್ಳ, ಶ್ರದ್ಧೆಯುಳ್ಳ ದೇವತೆಗಳೂ ಇದ್ದಾರೆ. ಅಲ್ಪ ಸ್ವಲ್ಪ ತತ್ವಜ್ಞಾನವನ್ನು ಹೊಂದಿರತಕ್ಕಂತಹ ಆತ್ಮತತ್ವವನ್ನು ಗುರುತಿಸಿಕೊಂಡು ಅದರ ಶ್ರದ್ಧೆಯನ್ನು ಹೊಂದಿರತಕ್ಕಂತಹ ದೇವಗತಿಯಲ್ಲಿ ದೇವತೆಗಳೂ ಇದ್ದಾರೆ. ಅವರು ಸಮ್ಯಕ್ ದೃಷ್ಟಿಗಳು. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಾರ್ಥದ ಶ್ರದ್ಧೆಯನ್ನು ಮಾಡುವ ಜೀವಿಗೆ ಸಮ್ಯಕ್ತ್ವದ ಉತ್ಪತ್ತಿ ಆಗುತ್ತದೆ. ತತ್ವಾರ್ಥ ಸೂತ್ರ ಎಂಬ ಗ್ರಂಥದ ಈ ವಚನ ಎಲ್ಲಿಲ್ಲ, ಎಲ್ಲ ಕಡಲ್ಲೂ ಇದೆ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಯಥಾರ್ಥ ದೇವ ಶಾಸ್ತ್ರ ಗುರುಣಾಂ ಸಮ್ಯಕ್ ಗುರುಣಾಂ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಯಥಾರ್ಥ ದೇವ ಶಾಸ್ತ್ರ ಗುರುಗಳ ಶ್ರದ್ಧೆಯನ್ನು ಮಾಡೋದು ಮತ್ತು ಏನು ಮಾಡೋದು, ಆತ್ಮತತ್ವದ ಶ್ರದ್ಧೆಯನ್ನು ಮಾಡೋದು, ಅಂದರೆ ಸಪ್ತ ತತ್ವಗಳ ಶ್ರದ್ಧೆಯನ್ನು ಮಾಡೋದು. ಸಪ್ತ ತತ್ವಗಳು ಯಾವ್ಯಾವು? ಜೀವತತ್ವ, ಅಜೀವತತ್ವ, ಆಶ್ರವತತ್ವ, ಬಂಧತತ್ವ, ಸಂವರತತ್ವ, ನಿರ್ಜರಾತತ್ವ, ಮೋಕ್ಷತತ್ವ. ಇವು ಏಳು ತತ್ವಗಳು. ಈ ಏಳು ತತ್ವಗಳಲ್ಲಿ ಕೆಲವೊಂದು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಯೋಗ್ಯ ಇವೆ, ಇನ್ನು ಕೆಲವೊಂದು ತ್ಯಾಗ ಮಾಡಲಿಕ್ಕೆ ಬಿಡಲಿಕ್ಕೆ ಯೋಗ್ಯ ಇವೆ. ಜೀವತತ್ವ ಇದನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಅಥವಾ ತ್ಯಾಗ ಮಾಡಬೇಕು? ಎಲ್ಲಿದೆ ಜೀವತತ್ವ? ಆತ್ಮನೇ ಜೀವ. ಈ ಜೀವತತ್ವವನ್ನು ಪ್ರಾಪ್ತ ಮಾಡಿಕೊಳ್ಳೋದಿದೆ. ಅಜೀವತತ್ವ ಆತ್ಮನ ಜೊತೆಯಲ್ಲಿ ಇದೆಯೋ ಅಥವಾ ಇಲ್ಲ? ಇದೆ. ಅದು ಯಾವುದು? ಶರೀರ ಮತ್ತು ಒಳ ಕರ್ಮಗಳು. ಜ್ಞಾನಾವರಣೀಯ, ದರ್ಶನಾವರಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ ಮತ್ತು ಅಂತರಾಯ. ಈ ಎಂಟು ಕರ್ಮಗಳನ್ನು ಬಂಧಿಸಿಕೊಂಡಿರತಕ್ಕಂತಹ ಜೀವ, ಸಂಸಾರಿ ಜೀವ ಎಲ್ಲಿಲ್ಲ? ಎಲ್ಲ ಜೀವಗಳಲ್ಲಿಯೂ ಕೂಡ ಎಂಟು ಪ್ರಕಾರದ ಕರ್ಮಗಳು ಬಂಧಿಸಿವೆ. ಆ ಜೀವಿಗಳ ಜೊತೆಯಲ್ಲಿ ಕರ್ಮ ಅನ್ನತಕ್ಕಂಥದ್ದು ಇದ್ದೇ ಇದೆ. ಈ ಕರ್ಮ ಪುದ್ಗಲ್ ತತ್ವ. ಪುದ್ಗಲ್ ತತ್ವ ಜೀವತತ್ವವೋ ಅಥವಾ ಅಜೀವತತ್ವ? ಅಜೀವತತ್ವ. ಈ ಅಜೀವತತ್ವ ಕರ್ಮಗಳನ್ನು, ಕರ್ಮ ಪುದ್ಗಲ್ಗಳನ್ನು ಯಾರು ಕಟ್ಟಿಕೊಂಡರು? ಜೀವ ಕಟ್ಟಿಕೊಂಡಿತು. ಕಟ್ಟಿಕೊಳ್ಳೋದು ತಪ್ಪಾಗಿದೆಯೋ ಅಥವಾ ಸರಿಯಾಗಿದೆ? ತಪ್ಪೋ ಸರಿನೋ? ಕರ್ಮಗಳನ್ನು ಕಟ್ಟಿಕೊಳ್ಳುವುದು ತಪ್ಪು ಅಥವಾ ಸರಿನು? ಆಶ್ರವ ಮೊದಲು, ಬಂಧ ನಂತರ. ಆಶ್ರವವಾಗದೇ ಬಂಧವಾಗಲಾರದು. ಆಶ್ರವ ಮತ್ತು ಬಂಧ ಏಕಕಾಲಕ್ಕೆ ಆದರೂ ಕೂಡ ಒಂದು ಕಾರಣ ಇದೆ, ಇನ್ನೊಂದು ಕಾರ್ಯ ಇದೆ. ಕಾರಣವಿಲ್ಲದೆ ಕಾರ್ಯವಾಗಲಾರದು. ಆಶ್ರವ ಬಂಧಕ್ಕೆ ಕಾರಣ, ಆಶ್ರವವಾಗದೆ ಬಂಧವಾಗಲಾರದು. ಏನು ಬಂಧ ಆಗಿಬಿಟ್ಟು ಆಶ್ರವವಾಗ್ತದೆಯೋ? ಮೊದಲು ಯಾವಾಗ ಆಗ್ತದೆ? ಮೊದಲು ಆಶ್ರವ ಆಗಬೇಕು, ನಂತರ ಬಂಧ. ಬಂಧ ಆಯಿತು ಅಂತಂದರೆ ಬಂಧನ ಆಯಿತು, ಪರತಂತ್ರತೆ ಬಂತು. ಯಾರಿಗೆ ಪರತಂತ್ರತೆ ಬಂತು? ಜೀವಿಗೆ ಪರತಂತ್ರತೆ ಬಂತು. ತನ್ನ ಸ್ವಾಧೀನತ್ವ ಕಳೆದು ಹೋಯಿತು, ತನ್ನ ಸ್ವತಂತ್ರತೆ ನಾಶವಾಯಿತು. ಈ ಸ್ವತಂತ್ರ ಅವಸ್ಥೆಯ ವಿನಾಶ ಯಾಕೆ ಆಯಿತು? ಕರ್ಮಗಳು ಬರುವುದರಿಂದ ಆಯಿತು. ಕರ್ಮಗಳು ಬರಲಿಕ್ಕೆ ಏನು ಕಾರಣ ಆಯಿತು? ಕರ್ಮಗಳು ಬರಲಿಕ್ಕೆ ಏನು ಕಾರಣ ಆಯಿತು? ರಾಗಾದಿ ಭಾವಗಳು, ನಾವು ರಾಗ ದ್ವೇಷ ಇತ್ಯಾದಿ ಭಾವಗಳನ್ನು ನಿರಂತರವೂ ಮಾಡ್ತಾ ಇದ್ದೇವೆ, ಯಾವಾಗಲೂ ಮಾಡ್ತಾ ಇದ್ದೇವೆ. ರಾಗ ದ್ವೇಷ, ರಾಗ ದ್ವೇಷ ನಾವು ಯಾವಾಗ ಮಾಡಿಲ್ಲ? ಯಾವ ತಾರೀಕಿಗೆ ಮಾಡಿಲ್ಲ? ಒಂದು ದಿವಸ ಆದರೂ ಬಿಟ್ಟಿದ್ದೀರೇನು? ಈ ಆತ್ಮ ಒಂದು ಕ್ಷಣ, ಒಂದು ಮಿನಿಟು, ಒಂದು ಸೆಕೆಂಡನ್ನು ಕೂಡ ರಾಗ ದ್ವೇಷ ಮಾಡದೆ ಉಳಿದಿಲ್ಲ. ರಾಗ ದ್ವೇಷ ನಿಂತು ಹೋಯಿತು ಅಂತಂದರೆ ಆತ್ಮ ವೀತರಾಗಿ, ನಿಂತಿಲ್ಲ ಅಂತಂದರೆ ಯಾವಾಗಲೂ ರಾಗಿ. ವೀತರಾಗ ಅವಸ್ಥೆಯನ್ನು ಪಡೆದಂತಹ ಮುನಿಗಳಿಗೆ, ಅರ್ಹಂತ ಪರಮೇಷ್ಠಿಗಳಿಗೆ ಇವರಿಗೂ ಕೂಡ ಯಾವುದಾದರೂ ಒಂದು ಕರ್ಮದ ಆಶ್ರವ ಆಗಿ ಕರ್ಮದ ಬಂಧ ಆಗ್ತಾ ಇದೆ, ನಿಂತಿಲ್ಲ. ಅರಿಹಂತ ಪರಮೇಷ್ಠಿಗಳಿಗೂ ಕೂಡ ನಿಂತಿಲ್ಲ. ಅವರಿಗೂ ಒಂದು ಪ್ರಕಾರದ ಒಂದೇ ಕರ್ಮ, ಜಾಸ್ತಿ ಇಲ್ಲ, ಭಾಳಷ್ಟು ಜಯಿಸಿದ್ದಾರೆ, ಭಾಳಷ್ಟು ಕಡಿಮೆ ಮಾಡಿದ್ದಾರೆ, ಭಾಳಷ್ಟು ನಿಂತ್ಕೊಂಡು ಬಿಟ್ಟಿದೆ ಆಶ್ರವ, ಸಂವರ ಪ್ರಾಪ್ತಾಗಿದೆ. ಆದರೆ ಅರ್ಹಂತ ಪರಮೇಷ್ಠಿಗಳಿಗೆ ಆಶ್ರವ ಇದೆಯೋ ಅಥವಾ ಇಲ್ಲ? ಇದೆ. ಇನ್ನೂ ಆಶ್ರವವನ್ನು ಜಯಿಸಿಲ್ಲ. ಆಶ್ರವದಲ್ಲಿ ಎಷ್ಟೋ ಕರ್ಮಗಳ ಸಂವರ ಆಗಿದೆ, ಆದರೆ ಸಂಪೂರ್ಣ ಸಂವರ ಇನ್ನೂ ಆಗಿಲ್ಲ. ಅರಿಹಂತರಿಗೂ ಒಂದು ಕರ್ಮ ಬರ್ತಾ ಇದೆ. ಯಾವ ಕರ್ಮ ಅದು? ಸಾತಾವೇದನೀಯ. ಸಾತಾವೇದನೀಯ ಕರ್ಮ ಪುಣ್ಯಕರ್ಮ. ಪುಣ್ಯಕರ್ಮ ಬರ್ತಾ ಇದೆ. ಪಾಪಕರ್ಮಗಳಲ್ಲಿ ಎಷ್ಟು ಕರ್ಮಗಳು ಬರ್ತಾ ಇವೆ? ಯಾವುದೂ ಇಲ್ಲ. ಮುನಿಗಳಿಗೆ ಎಷ್ಟು ಕರ್ಮಗಳು ಕಟ್ತಾ ಇವೆ? ಭಾಳ ಕಮ್ಮಿ ಆಯಿತು. ಎಷ್ಟು ಎಷ್ಟು ಕರ್ಮಗಳನ್ನು ಮುನಿಗಳು ಕಟ್ಕೊಳ್ತಾ ಇದ್ದಾರೆ, ಎಷ್ಟು ಕರ್ಮಗಳನ್ನು ನಿಲ್ಲಿಸಿದ್ದಾರೆ, ಎಷ್ಟು ಆಶ್ರವಗಳನ್ನು ಜಯಿಸಿದ್ದಾರೆ, ಎಷ್ಟು ಆಶ್ರವಗಳನ್ನು ಜಯಿಸಿ ಜೈನ ಮುನಿ ಅಂತ ಅನ್ನಿಸಿಕೊಂಡಿದ್ದಾರೆ. ಜೈನ ಮುನಿ ಅಂತಂದರೆ ಏನು? ಜಯಿಸಿರುವಂತಹ ಮುನಿ. ಎಷ್ಟು ಕರ್ಮಗಳನ್ನು ಜಯಿಸಿರೋದು? ಅನಂತಾನುಬಂಧಿಯನ್ನು ಜಯಿಸಿದರು ಅಥವಾ ಇಲ್ಲ? ಜಯಿಸಿದ್ದಾರೆ. ಅಪ್ರತ್ಯಾಖ್ಯಾನಾವರಣಿ ಜಯಿಸಿದಾರು ಅಥವಾ ಇಲ್ಲ? ಜಯಿಸಿದ್ದಾರೆ. ಪ್ರತ್ಯಾಖ್ಯಾನಾವರಣಿಯನ್ನು ಜಯಿಸಿದ್ದಾರೆ. ಆಮೇಲೆ ಸಂಜೋಲನವನ್ನು ಜಯಿಸಿದ್ದಾರೇನು? ಇಲ್ಲ. ಜಯಿಸುವುದು ಜಾರಿ ಇದೆಯೋ ಅಥವಾ ಇಲ್ಲ? ಇದೆ. ಯಾವುದನ್ನು ಜಯಿಸುವುದರಲ್ಲಿ ಪ್ರಯತ್ನ ಪುರುಷಾರ್ಥ ನಡೆದಿದೆ? ಸಂಜೋಲನ ಕಷಾಯವನ್ನು. ಸಂಜೋಲನ ಕಷಾಯವನ್ನು ಜಯಿಸುವುದಕ್ಕಾಗಿ ನಾವು ಉಪಶಮ ಶ್ರೇಣಿಯನ್ನು ಹತ್ತಬೇಕು ಇಲ್ಲವೇ ಕ್ಷಪಕ ಶ್ರೇಣಿಯನ್ನು ಹತ್ತಬೇಕು? ಈ ಎರಡೂ ಶ್ರೇಣಿಗಳನ್ನು ಹತ್ತಿದಾಗ ಸಂಜೋಲನ ಕಷಾಯವನ್ನೂ ಕೂಡ ನಾವು ಜಯಿಸಬಹುದು. ಸಂಜೋಲನ ಕಷಾಯವನ್ನು ಜಯಿಸುವಂತಹ ಮುನಿಗಳು ಸಂಜೋಲನ ಕಷಾಯವನ್ನು ಜಯಿಸಿದ ಅಂತರ ಮುಹೂರ್ತದಲ್ಲಿಯೇ ಅರ್ಹಂತ ಪರಮೇಷ್ಠಿಗಳಾಗ್ತಾರೆ. ಮೋಹಿನಿ ಕರ್ಮವನ್ನು ಜಯಿಸಿತು ಅಂತಂದರೆ ಮುಗಿಯಿತು, ಇನ್ನು ಜಯಿಸೋದೇನು ಉಳಿಲಿಲ್ಲ. ಕರ್ಮಗಳಿಗೆ ಎರಡು ಪ್ರಕಾರ, ಘಾತಿ ಕರ್ಮ, ಅಘಾತಿ ಕರ್ಮ. ಘಾತಿ ಕರ್ಮಗಳನ್ನು ಜಯಿಸಬೇಕು ಅಂತಂದರೆ ಬಂತು ಮಳೆ. ಘಾತೀಕರ್ಮಗಳನ್ನು ಜಯಿಸಬೇಕು. ಘಾತೀಕರ್ಮಗಳನ್ನು ಜಯಿಸಿದಾಗ ಆತ್ಮ ಗುಣಗಳ ಪ್ರಾಪ್ತಿಯಾಗುತ್ತೆ. ನೋಡು, ಒಂದು ವಿಶೇಷತೆ ಏನು ಅಂತಂದ್ರೆ, ಘಾತೀಕರ್ಮಗಳನ್ನು ಜಯಿಸುವಂತಹ ಮುನಿಗಳಿಗೆ ಗುಣಗಳ ಪ್ರಾಪ್ತಿ ಇದೆ. ಯಾವ ಗುಣಗಳ ಪ್ರಾಪ್ತಿ? ಆತ್ಮಗುಣಗಳ ಪ್ರಾಪ್ತಿ. ಆತ್ಮಗುಣಗಳ ಪ್ರಾಪ್ತಿ ಇದೆ. ಎಂಥ ಆತ್ಮಗುಣಗಳ ಪ್ರಾಪ್ತಿ? ಆತ್ಮಗುಣಗಳ ಪ್ರಾಪ್ತಿ ಅಂತಂದರೆ ಜ್ಞಾನಾವರಣೀಯ ಕರ್ಮವನ್ನು ಜಯಿಸುವುದರಿಂದ ಅನಂತ ಜ್ಞಾನ, ಕೇವಲ ಜ್ಞಾನ. ದರ್ಶನಾವರಣೀಯ ಕರ್ಮವನ್ನು ಜಯಿಸುವುದರಿಂದ ಅನಂತ ದರ್ಶನ, ನೋಡುವಂತಹ ಶಕ್ತಿ, ಅನಂತವನ್ನು ನೋಡಬಹುದು. ಲೋಕಾಲೋಕವನ್ನು ನಾವು ಆತ್ಮನಲ್ಲಿ ನೋಡುವಂಥ ಶಕ್ತಿಯನ್ನು ಹೊಂದಬಹುದು. ಜ್ಞಾನಾವರಣೀಯವನ್ನು ನಾಶ ಮಾಡಿದಾಗ ಅನಂತ ಮೂರು ಲೋಕನ್ನು, ಅಲೋಕವನ್ನು ತಿಳಿಯಬಹುದು. ಜ್ಞಾನ ತಿಳಿಯುವ ಕಾರ್ಯವನ್ನು ಮಾಡಿದರೆ ದರ್ಶನ ಗುಣ ನೋಡುವ ಕಾರ್ಯವನ್ನು ಮಾಡುತ್ತೆ. ಜ್ಞಾನಕ್ಕಿಂತ ಮೊದಲು ದರ್ಶನ, ದರ್ಶನದ ನಂತರ ಜ್ಞಾನ. ಸಂಸಾರಿ ಜೀವಿಗಳಿಗೆ ನೋಡುವ ಕಾರ್ಯ ಮೊದಲಾಗ್ತದೆ, ತಿಳಿಯುವ ಕಾರ್ಯ ನಂತರ ಆಗ್ತದೆ. ಮುಂದೆ ಸರಿ, ಕೆಳಗಿನವರ ಮೇಲೆ ಜಯಿಸುವುದರಿಂದ ಅನಂತ ಜ್ಞಾನದ ಪ್ರಾಪ್ತಿ ಆತ್ಮನಿಗೆ ಆಗುತ್ತದೆ. ಎಂಥ ಜ್ಞಾನದ ಪ್ರಾಪ್ತಿ? ಅನಂತ ಜ್ಞಾನದ ಪ್ರಾಪ್ತಿ ಆಯಿತು. ದರ್ಶನಾವರಣೀಕರ್ಮದ ಕರ್ಮವನ್ನು ಜಯಿಸುವುದರಿಂದ ಅನಂತ ದರ್ಶನ ಗುಣದ ಪ್ರಾಪ್ತಿಯಾಯಿತು. ಅನಂತವನ್ನು ನೋಡಬಹುದು, ನೋಡುವಂಥ ಶಕ್ತಿ ಪ್ರಾಪ್ತಾಯಿತು. ಅನಂತವನ್ನು ತಿಳಿಯಬಹುದು, ತಿಳಿಯುವಂಥ ಶಕ್ತಿ ಪ್ರಾಪ್ತಾಯಿತು. ಅಂತರಾಯ ಕರ್ಮವನ್ನು ನಾಶ ಮಾಡುವುದರಿಂದ ಅನಂತ ಬಲ ಆತ್ಮನಲ್ಲಿ. ತನ್ನ ಸ್ವಂತದ ಬಲ ಎಷ್ಟಿದೆ? ಅನಂತ ಇದೆಯೋ ಅಥವಾ ಸ್ವಲ್ಪ ಇದೆಯೋ? ಅಂತ್ಯವಿಲ್ಲದಷ್ಟು ಬಲ, ಅನಂತ ಬಲ. ಅನಂತ ಬಲ ಇದೆ, ಅನಂತ ಬಲ ಪ್ರಾಪ್ತ ಆಯಿತು. ಯಾವುದಕ್ಕಾಗಿ? ಅನಂತವನ್ನು ತಿಳಿಯುವುದಕ್ಕಾಗಿ. ಅನಂತ ಬಲ ಬೇಕು ಅಥವಾ ಬೇಡ? ಬೇಕು. ಅನಂತ ಸುಖ ಪ್ರಾಪ್ತ ಆಯಿತು. ಯಾವ ಕರ್ಮವನ್ನು ನಾಶ ಮಾಡುವುದರಿಂದ? ಮೋಹಿನಿ ಕರ್ಮವನ್ನು ನಾಶ ಮಾಡುವುದರಿಂದ ಅನಂತ ಸುಖದ ಪ್ರಾಪ್ತಿಯಾಯಿತು. ಆ ಅನಂತ ಸುಖವನ್ನು ಅನುಭವಿಸುವುದಕ್ಕಾಗಿ ಏನಿದು ಸರಿ ಇಟ್ಟಿಲ್ಲ ಪಾಯಿಂಟ್. ಅನಂತ ಬಲ ಪ್ರಾಪ್ತವಾಯಿತು. ಯಾವುದನ್ನು ನಾಶ ಮಾಡುವುದರಿಂದ? ಅಂತರಾಯ ಕರ್ಮವನ್ನು ನಾಶ ಮಾಡುವುದರಿಂದ. ಅನಂತ ಸುಖ ಪ್ರಾಪ್ತ ಆಯಿತು. ಯಾವ ಕರ್ಮವನ್ನು ನಾಶ ಮಾಡುವುದರಿಂದ? ಮೋಹಿನಿಯ ಕರ್ಮವನ್ನು ನಾಶ ಮಾಡುವುದರಿಂದ. ಇನ್ಯಾವುದು ಉಳಿತು? ನಾಲ್ಕು ಘಾತೀಕರ್ಮಗಳನ್ನು, ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹಿನಿಯ, ಅಂತರಾಯ. ಈ ಘಾತೀಕರ್ಮಗಳನ್ನು ಜಯಿಸುವುದರಿಂದ ನಾವು ಏನು ಆಗುತ್ತೇವೆ? ಅರ್ಹಂತ ಪರಮೇಷ್ಠಿ ಆಗುತ್ತೇವೆ. ಇವುಗಳನ್ನು ಜಯಿಸುವುದಕ್ಕಿಂತ ಮುಂಚಿತವಾಗಿ ನಾವು ಏನು ಇರುತ್ತೇವೆ? ಅರಿಹಂತ ಇರ್ತೇವೋ ಅಥವಾ ಮತ್ತೇನಿರ್ತೇವೋ? ಸಾಧು ಪರಮೇಷ್ಠಿಗಳಾಗಿರ್ಬೋದು, ಶ್ರಾವಕರು ಆಗಿರಬಹುದು. ಶ್ರಾವಕರು ಕೂಡ ಜಯಿಸಿದವರು. ಯಾವುದನ್ನು ಜಯಿಸಿದವರು? ಅನಂತಾನುಬಂಧಿ, ಮಿಥ್ಯಾತ್ವ, ಸಮ್ಯಕ್ತ್ವ ವಿರೋಧಿ, ಸಪ್ತ ಪ್ರಕೃತಿಗಳನ್ನು, ಏಳು ಕರ್ಮಗಳನ್ನು ಜಯಿಸ್ತಾರೋ ಅಥವಾ ಇಲ್ಲ? ಜಯಿಸಿದವರು ಜಯಿಸುವವರು ಜೈನರು, ಇವರು ಜಯಿಸುತ್ತಿದ್ದಾರೆ. ಜಯಿಸೋ ದಿನ ಭಾಳಿದೆ, ಘಾತಿ ಕರ್ಮಗಳನ್ನೆಲ್ಲನೂ ಜಯಿಸಬೇಕಲ್ಲ, ಸ್ವಲ್ಪ ಜಯಿಸಿದ್ದಾಯಿತು. ಎಷ್ಟು? ಏಳು. ಏಳು ಕರ್ಮಗಳನ್ನು ಜಯಿಸಿದ್ದಾಯಿತು. ಈ ಏಳು ಕರ್ಮಗಳನ್ನು ಜಯಿಸುವುದರಿಂದ ಸಂವರ ಎಷ್ಟದ್ದಾಯಿತು? 41 ಪ್ರಕೃತಿಗಳ ಸಂವರ ಆಯಿತು. ಏಳು ಪ್ರಕೃತಿಗಳನ್ನು ಜಯಿಸಿದಾಗ 41 ಪ್ರಕೃತಿಗಳ ಸಂವರ ಆಯಿತು. ಆಶ್ರವ ನಿಂತು ಹೋಯಿತು. ಯಾವುಗಳ ಸಂವರ ಆಯಿತೋ ಅವುಗಳನ್ನು ಜಯಿಸಿದಂತೆ. 41 ಪ್ರಕೃತಿಗಳನ್ನು ಜಯಿಸಿ ನಾವು ಜೈನರ ಅವಸ್ಥೆಗೆ ಬರುತ್ತೇವೆ. ಸ್ವರ್ಗದಲ್ಲಿ ಇರುವಂಥ ದೇವತೆಗಳು ಕೂಡ 41 ಜಯಿಸಬಹುದು, ಮನುಷ್ಯರು ಕೂಡ 41 ಜಯಿಸಬಹುದು, ನಾರ್ಕಿ ಜೀವಿಗಳು ಕೂಡ 41 ಜಯಿಸಬಹುದು, ತಿರ್ಯಂಶ ಜೀವಗಳು ಕೂಡ, ಸೌಜ್ಞಿ ಪಂಚೇಂದ್ರಿಯ ತಿರ್ಯಂಶ ಜೀವಗಳು 41 ಕರ್ಮಗಳನ್ನು ಜಯಿಸಬಹುದು. ಜಯಿಸಿದರೆ ಜೈನ, ಇಷ್ಟನ್ನು ಜಯಿಸಿದರೆ ಜೈನ. ಆದರೆ ಈ 41 ಕರ್ಮಗಳನ್ನು ಜಯಿಸಿದಾಗ ಜಿನನಾಗಬಹುದೇನು? ಇಲ್ಲ. ನಾವು ಜಿನ ನೆನೆಸಿಕೊಳ್ಳಬೇಕು ಅಂತಂದರೆ ಸಮಸ್ತ 4 ಘಾತಿ ಕರ್ಮಗಳನ್ನು ಜಯಿಸಬೇಕು, ನಾಶಪಡಿಸಬೇಕು. ಜಿನ ಅಂದರೆ ಅರ್ಹಂತ ಪರಮೇಷ್ಠಿ, ಜಿನ ಅಂದರೆ ಅರ್ಹಂತ ಪರಮೇಷ್ಠಿ, ಜೈನನೆಂದರೆ ಇಬ್ಬರು, ಮನುಷ್ಯಗತಿ ಅಪೇಕ್ಷೆಯಿಂದ ಇಬ್ಬರು ಜೈನರು, ಜೈನ ಶ್ರಾವಕರು, ಜೈನ ಮುನಿಗಳು. ಇನ್ನು ಅನ್ಯಗತಿಗಳ ಅಪೇಕ್ಷೆಯಿಂದ ನೋಡಿದರೆ ಅವರಿಗೂ 41 ಪ್ರಕೃತಿಗಳ ಸಂವರ ಆಗಿದೆಯಲ್ಲ. 4 ಗುಣಸ್ಥಾನಕ್ಕೆ ಬಂದ ತಕ್ಷಣ 41 ಕರ್ಮಗಳ ಸಂವರ ಆಗಲೇಬೇಕಲ್ಲ. ಇದು ದೇವಗತಿಯಲ್ಲಿರತಕ್ಕಂಥ ದೇವತೆಗಳಿಗೂ ಆಯಿತು. ಇಷ್ಟು ಪ್ರಕೃತಿಗಳನ್ನು ಜಯಿಸಿದ್ದಾರೆ ಅಂದಮೇಲೆ ದೇವತೆಗಳು ಜೈನರಲ್ಲೇನು? ನಾವು ಜೈನರ ಮತ್ತು ಅವ್ರು ಜೈರ? ನಾವು ಜೈನರು, ದೇವತೆಗಳು ಜೈನರು. ನರಕದಲ್ಲಿ ಇರುವಂತಹ ನಾರ್ಕಿ ಜೀವಿಗಳು 41 ಕರ್ಮಗಳನ್ನು ಜಯಿಸಿದ್ರು ಅಂತಂದರೆ ಅವರೂ ಜೈನರು. ತಿರ್ಯಂಶಗತಿಯ ತಿರ್ಯಂಶ ಜೀವನೂ ಕೂಡ 41 ಕರ್ಮಗಳನ್ನು ಜಯಿಸಿತು ಅಂತಂದರೆ ಅದು ಕೂಡ ಜೈನ. ನಮ್ಮ ಜನ್ಮ ಹುಟ್ಟಿ ಎಲ್ಲಿ ಆಗ್ತದೆ ಗೊತ್ತಾ? ಹುಟ್ಟಿ ನಮ್ಮ ಜನ್ಮ ಜೈನ ಕುಲದಲ್ಲಿ ಆಗಬೇಕು. ಜೈನ ಕುಲ ಅಂದರೆ ಏನು? ಜಯಿಸಿದವರ ಕುಲ. ನಲವತ್ತೊಂದನ್ನು ಜಯಿಸಿದವರ ಕುಲವೇ ಜೈನ ಕುಲ. ಮನೆಯಲ್ಲಿ ತಂದೆ, ತಾಯಿ, ದೊಡ್ಡಣ್ಣ, ಚಿಕ್ಕಣ್ಣ, ಮತ್ತು ಯಾರಾದರೂ ನಂತರಿದ್ದರೆ ಪಕ್ಕಣ್ಣ, ಇವರೆಲ್ಲರೂ ಜಯಿಸಿದವರು ಇರಬೇಕೋ ಬೇಡ? ಆ ಕುಲದ ಹೆಸರೇ ಜೈನ ಕುಲ. ಅಂಥ ಕುಲದಲ್ಲಿ, ಜಯಿಸಿದವರಂತಹ ಕುಲದಲ್ಲಿ ಜನ್ಮ ತಾಳುವ ಜೀವ ಎಲ್ಲಿಂದಲೋ ಬಂತು, ಸ್ವರ್ಗದಿಂದಲೋ ನರಕದಿಂದಲೋ ತಿರ್ಯಂಶಗತಿಯಿಂದಲೋ ಅಥವಾ ಮನುಷ್ಯಗತಿಯಿಂದಲೋ ಒಂದು ಬಂತು ಜೀವ, ಜನ್ಮ ತಾಳಲಿಕ್ಕೆ ಬಂತು. ಪುಣ್ಯದ ಉದಯದಲ್ಲಿ ಬಂತು ಅಥವಾ ಪಾಪದ ಉದಯದಲ್ಲಿ? ಪುಣ್ಯದ ಉದಯದಲ್ಲಿ ಬಂತು, ಮನುಷ್ಯಗತಿಗೆ ಬಂತು, ಯಾವುದೇ ಒಂದು ಗತಿಯಿಂದ ಬಂತು. ಜನ್ಮ ತಾಳುವಾಗ ಎಲ್ಲಿ ಜನ್ಮ ತಾಳ್ತಾ ಇದೆ? ಜೈನ ಕುಲದಲ್ಲಿ. ಜಯಿಸಿದವರ ಕುಲದಲ್ಲಿ ಜೈನ ಕುಲದಲ್ಲಿ ಜಯಿಸಿದರೇನು? 41 ಕರ್ಮಗಳನ್ನು ಜಯಿಸಿದ್ದರೆ ಮಾತ್ರ ಜೈನ ಕುಲ. ನಮಗಿನ್ನೂ ಜೈನರು ಇದೇವು ಗೊತ್ತಿಲ್ಲ, ಆ ಜೈನರು ಇದೇವು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಈ 41 ಜಯಿಸಲಿಕ್ಕೆ 7 ಜಯಿಸಬೇಕು ಬಾರದು? ಸಮ್ಯಕ್ತ್ವ ವಿರೋಧಿ 7 ಪ್ರಕೃತಿಗಳನ್ನು ಜಯಿಸಬೇಕು ಜಯಿಸಬಾರ್ದು? ಈ 7 ಜಯಿಸಿದ್ರಿ ಅಂತಂದರೆ 41 ಸಂವರ ಆಗುತ್ತೆ. ಅನ್ಯ ಕರ್ಮಗಳನ್ನು ಜಯಿಸಿದಂತೆ ಸಂವರ ಆಯಿತು, ಅವುಗಳು ಬಂದಿಲ್ಲ, 41 ಬಂದಿಲ್ಲ. ಮಿಥ್ಯಾತ್ವ ಸಂಬಂಧಿ 16 ಪ್ರಕೃತಿಗಳು, ಅನಂತಾನುಬಂಧಿ ಸಂಬಂಧಿ 25 ಪ್ರಕೃತಿಗಳು, ಇವು ಟೋಟಲ್ 41. ಈ 41 ಕರ್ಮಗಳನ್ನು ಸಂವರ ಮಾಡಿದಂತೆ ಆಯಿತು. ಎಷ್ಟನ್ನು ಜಯಿಸುವುದರಿಂದ? 7 ಜಯಿಸುವುದರಿಂದ. ಸಮ್ಯಕ್ತ್ವ ಪ್ರಕೃತಿ ಇದು ಉದಯದಲ್ಲಿದ್ದರೂ ನಡೆಯುತ್ತೆ. ಸಮ್ಯಕ್ ಪ್ರಕೃತಿ ಕ್ಷಯೋಕ್ಷಂ ಸಮ್ಯಕ್ ದೃಷ್ಟಿ ಜೀವಿಗೆ ಸಮ್ಯಕ್ ಪ್ರಕೃತಿ ಉದಯದಲ್ಲಿದ್ದಾಗ ಸಮ್ಯಕ್ ಪ್ರಕೃತಿ ಉದಯದಲ್ಲಿದ್ದಾಗ ಕ್ಷಯೋಕ್ಷಂ ಸಮ್ಯಕ್ತ್ವ ಇರ್ತದೆ. 41 ಸಂವರ ಇರ್ತದೆ ಅಥವಾ ಇಲ್ಲ? ಇದ್ದೇ ಇರ್ತದೆ. 41 ಸಂವರ ಇರ್ತದೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾಗ 41 ಸಂವರ ಇರ್ತದೆ ಅಥವಾ ಇಲ್ಲ? 4 ಗುಣಸ್ಥಾನದಲ್ಲಿ ಸಮ್ಯಕ್ತ ಉತ್ಪನ್ನ ಆದ ನಂತರ ಕ್ಷಾಯಕ ಸಮ್ಯಕ್ ದೃಷ್ಟಿಯು 41 ಸಂವರ, ಕ್ಷಯೋಕ್ಷಂ ಸಮ್ಯಕ್ ದೃಷ್ಟಿಯು 41 ಸಂವರ, ಉಪಶಂ ಸಮ್ಯಕ್ ದೃಷ್ಟಿಗೂ 41 ಸಂವರ ಇದ್ದೇ ಇರ್ತದೆ. ಏಳನ್ನು ಜಯಿಸಬೇಕು ಮತ್ತು ಸಂವರದಲ್ಲಿ ಎಷ್ಟನ್ನು ಜಯಿಸಬೇಕು ಅಂತಂದರೆ 41 ಜಯಿಸಬೇಕು. ಆಯ್ತಲ್ಲ. ಆಟೋಮೆಟಿಕ್ ಸಂವರ ಆಗುತ್ತೆ, ಆಟೋಮೆಟಿಕ್. 7 ಜಯಿಸಿದ್ರಿಲ್ಲ, 41 ಸಂವರ ಆಯಿತು. ಆಮೇಲೆ 41 ಸಂವರವನ್ನು ನಾವು ನಮ್ಮ ಜೀವನದಲ್ಲಿ ಯಾವ ದಿವಸ ಮಾಡಿಕೊಳ್ತೇವೆ ಆ ದಿವಸ ನಾವು ನಮ್ಮ ಜೈನ ಕುಲವನ್ನು ಪವಿತ್ರಗೊಳಿಸ್ತೀವಿ. ಹುಟ್ಟುವಾಗ ಬರ್ತೀವಿ ಅಷ್ಟೇ, ಹುಟ್ಟುವಾಗ ಅಜೈನರಾಗಿ ಹುಟ್ಟುತ್ತೇವೆ. 1 ಗುಣಸ್ಥಾನ ಸಹಿತ ಹುಟ್ಟುತ್ತಾ ಇದ್ದೀವಿ ಅಂತಂದರೆ ಜೈನೋ ಅಥವಾ ಅಜೈನ?
ಅಜೈನ.
ಹುಟ್ಟುವಾಗ ಅಜೈನ ಇರ್ತೇವೆ. ಹುಟ್ಟಿದ ನಂತರ 8 ಅಂತರ ಮುಹೂರ್ತ ಕಳೆದ ನಂತರ, 8 ಅಂತರ ಮುಹೂರ್ತ ಕಳೆದಾಗ ನಮ್ಮಲ್ಲಿ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಯೋಗ್ಯತೆ ಬರುತ್ತೆ. ಇದಕ್ಕಿಂತ ಮೊದಲಿಲ್ಲ. ಸಮ್ಯಕ್ತವನ್ನು ಪಡೆಯಬೇಕು, ಈ 7 ಜಯಿಸಬೇಕು, ಜಯಿಸುವಂತಹ ಪಾತ್ರತೆ ಯೋಗ್ಯತೆ ಬೇಕೋ ಬೇಡ? ಮಿಲ್ಟ್ರಿಯಲ್ಲಿ ಯಾವ ಮನುಷ್ಯರನ್ನು ತಗೋತಾರೆ? ಪಾತ್ರತೆ ಇದ್ದವರನ್ನು ತಗೋತಾರೆ. ಏನು ಯೋಗ್ಯತೆ ಇರಬೇಕು? ಮೊದಲು ಅಂಜಿಕೆಯನ್ನು ಜಯಿಸಿದವನಾಗಿರಬೇಕು. ಹೆದರೋರು ಮಿಲ್ಟ್ರಿಯಲ್ಲಿ ನಡಿಲ್ಲ, ಮೊದಲು ಅಂಜಿಕೆಯನ್ನು ಜಯಿಸಬೇಕು. ಆಮೇಲೆ ಮತ್ತು ಕಣ್ಣುಗಳು ಸರಿ ಇರಬೇಕು, ಶರೀರದ ಬಲ ಸರಿಯಾಗಿರಬೇಕು, ಯಾವುದೇ ಪ್ರಕಾರದ ರೋಗ ಇರಬಾರದು, ಬ್ಲಡ್ ಪ್ರೆಷರ್ ಟಿಪ್ ಟಾಪ್ ಇರಬೇಕು. ಮತ್ತೇನಿರಬೇಕು? ಶರೀರದ ಎತ್ತರ ಅಳತೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಗಿಡ್ರನ್ನು ತಗೊಳ್ಳಲ್ಲ. ಇಷ್ಟೆಲ್ಲ ಯೋಗ್ಯತೆ ಇದ್ದಾಗ ಮನುಷ್ಯ ಮಿಲ್ಟ್ರಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಹಾಗೇ ನಾವು ನಾಲ್ಕನೇ ಗುಣಸ್ಥಾನದಲ್ಲಿ ಪ್ರವೇಶ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಯೋಗ್ಯತೆ ಬೇಕಾಗಿಲ್ಲ. ಮಿಲಿಟ್ರಿಯಲ್ಲಿ ಹೋಗಲಿಕ್ಕೆ ಬಹಳಷ್ಟು ಯೋಗ್ಯತೆ ಬೇಕು, ಆದರೆ ಸಮ್ಯಕ್ ದರ್ಶನ ಅಥವಾ ಧರ್ಮವನ್ನು ಬದುಕಿನಲ್ಲಿ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಇಷ್ಟೆಲ್ಲ ಯೋಗ್ಯತೆ ಬೇಕಾಗಿಲ್ಲ. ಸೌಜ್ಞಿ ಪಂಚೇಂದ್ರಿಯ ಜೀವನಾಗಿ ಹುಟ್ಟಿದರೆ ಸಾಕು. ನಾರಕಿಯಾಗಿ ಹುಟ್ಟಿದರೂ ಕೂಡ ಧರ್ಮದ ಪ್ರಾಪ್ತಿಯಾಗಬಹುದು, ತಿರ್ಯಂಚಿಯಾಗಿ ಹುಟ್ಟಿದರೂ ಕೂಡ ಧರ್ಮದ ಪ್ರಾಪ್ತಿಯಾಗಬಹುದು, ದೇವನಾಗಿದ್ದರೂ ಆಗಬಹುದು, ಮನುಷ್ಯನಾಗಿದ್ದರೂ ಆಗಬಹುದು. ಮನುಷ್ಯ ಕುಳ್ಳನಿದ್ದರೂ ನಡೀತದೆ, ಹೈಟ್ ಇದ್ರೂ ನಡೀತದೆ, ರೋಗಿ ಇದ್ರೂ ನಡೀತದೆ, ನಿರೋಗಿ ಇದ್ರೂ ನಡೀತದೆ. ಆದರೆ ವಯಸ್ಸಿಗೆ ಬರಬೇಕು. ಎಷ್ಟು ವರ್ಷದ ವಯಸ್ಸಾಗಬೇಕು? 8 ವರ್ಷ ವಯಸ್ಸಾಗಬೇಕು. ಅಜೈನನಿಂದ ಜೈನನಾಗಬೇಕು ಅಂತಂದರೆ 8 ವರ್ಷದ ವಯಸ್ಸಾದರೂ ತುಂಬಬೇಕು. 8 ವರ್ಷದ ಮನುಷ್ಯನಿಗೆ, 8 ವರ್ಷದ ಒಬ್ಬ ವ್ಯಕ್ತಿಗೆ ಸಮ್ಯಕ್ ದರ್ಶನದ ಉತ್ಪತ್ತಿ ಆಗಬಹುದು. ಇಷ್ಟ ಆಗಬೇಕು. ಆಮೇಲೆ 8 ವರ್ಷದ ವಯಸ್ಸಾಯಿತು ಅಂತಂದರೆ ಗ್ಯಾರಂಟಿ ಸಮ್ಯಕ್ ದರ್ಶನ ಆಗಿ ಆಗ್ತದೆ ಅಂತ ನೇಮ್ ಇದೆ? ಇಲ್ಲ. ನಾವು ಜೈನ ಯಾವಾಗ ಆಗ್ತೇವೆ ಹೇಳಲಿಕ್ಕೆ ಆಗೋಲ್ಲ. ಯಾವ ವಯಸ್ಸಿಗಾಗ್ತೀವಿ ಹೇಳಲಿಕ್ಕೆ ಆಗೋಲ್ಲ. ಸಾಯುವ ಅಂತರ್ಮುಹೂರ್ತ ಮೊದಲು ಕೂಡ ಜೈನನಾಗಲಿಕ್ಕೆ ಚಾನ್ಸ್ ಇದೆ. ಬದುಕೆಲ್ಲ ಅಜೈನನಾಗಿ ಕಾಲು ಕಳೆದ್ದಾಯಿತು. ಕೊನೆಯ ಅಂತರ್ಮುಹೂರ್ತ ಅಂಜನ್ ಚೋರ್ನ ಗತಿ. ಅಂಜನ್ ಚೋರ್ ಅಂಜುಲ್ದ ಚೋರ್ ತೊಡಗು ಮಾಡಲಿಕ್ಕೂ ಅನಿಸಲಿಲ್ಲ, ಧರ್ಮ ಮಾಡಲಿಕ್ಕೂ ಅನಿಸಲಿಲ್ಲ. ಧರ್ಮವನ್ನು ಮಾಡುವವರಿಗೆ ಅಂಜಬೇಕೇನು? ಧರ್ಮ ಮಾಡಲಿಕ್ಕೆ ಅಂಜಬೇಕಾ? ಅಂಜೋದು ಕಾರಣ ಇಲ್ಲಲ್ಲ. ಧರ್ಮ ಆತ್ಮಿಕ ವಿಷಯ, ಶ್ರದ್ಧಾದ ವಿಷಯ. ಶ್ರದ್ಧೆ ಬಂತು, ಧರ್ಮದ ಉತ್ಪತ್ತಿ ಆಯಿತು. ಅದಕ್ಕೇನು ಒಂದು ಸಾಮುದಾಯಿಕ ಪರ್ಮಿಷನ್ ಬೇಕಾ? ಸ್ವಇಚ್ಛೆಯಿಂದ. ನಾನು ಸಪ್ತ ಪ್ರಕೃತಿಗಳನ್ನು ಜಯಿಸಲಿಕ್ಕೆ ಹೊಂಟಿದ್ದೇನೆ, ಸ್ವಲ್ಪ ಸಿಗ್ನೇಚರ್ ಮಾಡಿಕೊಡ್ರಿ, ಪರ್ಮಿಷನ್ ಕೊಡ್ರಿ, ಒಂದು ಪಾಸ್ಪೋರ್ಟ್ ಕೊಡ್ರಿ, ಈ ಥರ ಏನಿದೆ? ಧರ್ಮ ಎಷ್ಟು ಫ್ರೀ ಇದೆ, ಸ್ವತಂತ್ರ ಇದೆ. ಧರ್ಮದಷ್ಟು ಸ್ವತಂತ್ರ ಯಾವುದೂ ಇಲ್ಲ. ಈ ಧರ್ಮವನ್ನು ಮಾಡಲಿಕ್ಕೆ ಯಾರನ್ನಾದರೂ ವಿಚಾರಿಸ್ಬೇಕಾ, ಕೇಳಬೇಕಾ? ಕೇಳಬೇಕಾಗಿಲ್ಲ. ಒಂದು ಮನೆಯಲ್ಲಿ, ಒಂದು ಕೋಣೆಯಲ್ಲಿ, ಕತ್ತಲಲ್ಲಿ, ಅಮಾವಾಸ್ಯದ ಕತ್ತಲೆಯಲ್ಲೂ ಕೂಡ ಏಕಾಂತದಲ್ಲಿ ಸಮ್ಯಕ್ ದರ್ಶನದ ಉತ್ಪತ್ತಿ ಆಗ್ಬೋದು. ಮೂಲ ಕೂತ್ಕೊಂಡು ಚಿಂತನೆ ಮಾಡ್ತಾ ಇರುವಾಗ ಆಗ್ಬೋದು ಅದು. ನಿಜವಾದ ದೇವಶಾಸ್ತ್ರಗಳು, ಗುರುಗಳ ಸ್ವರೂಪ, ಸಪ್ತ ತತ್ವಗಳ ಚಿಂತನ ನಡೀತಾ ಇದೆ, ನಡೀತಾ ಇದೆ, ನಡೀತಾ 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 ಶ್ರದ್ಧೆ ಬಂತು, ವಿಶ್ವಾಸ ಆಗಿಹೋಯಿತು, ಆಯಿತು ಸಮ್ಯಕ್ ದರ್ಶನ. ಎಲ್ಲಿ ಆಯಿತು? ಕತ್ತಲಲ್ಲಿ. ಯಾರಿದ್ದರಲ್ಲಿ? ಯಾರ್ದು ಪರ್ಮಿಷನ್ ತಗೊಂಡ್ರಿ? ಇಲ್ಲ, ಏಕಾಂತದಲ್ಲಿ ಆಯಿತು. ಎಲ್ಲ ಜನಗಳ ಮಧ್ಯದಲ್ಲಿ ಧರ್ಮ ಆಗೋಲ್ಲ. ಎಲ್ಲ ಜನಗಳಿರುವಾಗ ಸಮ್ಯಕ್ ದರ್ಶನದ ಉತ್ಪತ್ತಿ ಇಲ್ಲ. ಆತ್ಮ ತಾನು ತನ್ನಲ್ಲಿ ಚಿಂತನೆಯಲ್ಲಿರುವಾಗ ಸಮ್ಯಕ್ತ್ವಕ್ಕೆ ಉತ್ಪತ್ತಿ ಇದೆ. ಸಮ್ಯಕ್ ದರ್ಶನ ಬೇಕು ಅಂತಂದರೆ ಎಲ್ಲರೂ ನಡುವೆ ಕೂತ್ಕೋಬೇಡ್ರಿ. ಎಲ್ಲರೂ ಒಂದು ಹೊಲ್ದಾಗ ಹೋಗ್ರಿ, ಕಬಿನಾಗ ಹೋಗ್ರಿ, ಅಲ್ಲಿ ಕುತ್ಕೊಂಡು ಚಿಂತನೆ ಶುರು ಮಾಡಿರಿ, ಸಮ್ಯಕ್ ದರ್ಶನ ಆಗ್ತದೆ. ಒಂದು ಗುಡಿಸಿಲಿನಲ್ಲಿ ಹೋಗಿ ವಿಚಾರ ಮಾಡಿರಿ, ಅಲ್ಲಿಯೂ ಆಗ್ತದೆ. ಬಾಯಿಯೊಳಗೆ ಇಳಿತಾ ಇಳಿತಾ ಏರ್ತಾ ಏರ್ತಾ ನೀರು ಜಗ್ತಾ ಜಗ್ತಾ ನೀರು ತೆಗಿತಾ ತೆಗಿತಾ ಚಿಂತನದಲ್ಲಿರ್ರಿ. ಆ ಚಿಂತನೆಯಲ್ಲಿರುವಾಗ ಶ್ರದ್ಧೆ, ತನ್ನ ಆತ್ಮನ ಶ್ರದ್ಧೆ, ನಾನು ಜೀವ ದ್ರವ್ಯ ಜೀವ ತತ್ವದ ಶ್ರದ್ಧೆ, ನಾನು ಆತ್ಮ ಆತ್ಮತತ್ವದ ಶ್ರದ್ಧೆ, ನಾನು ಆ ಜೀವ ಅಲ್ಲ, ನಾನು ಕರ್ಮ ಅಲ್ಲ, ನಾನು ಶರೀರ ಅಲ್ಲ, ನಾನು ಶರೀರಲ್ಲ, ನಾನು ಕರ್ಮ ಅಲ್ಲ, ನಾನು ಅಜೀವ ತತ್ವ ಅಲ್ಲ, ನಾನು ಆಶ್ರವ ತತ್ವನೂ ಅಲ್ಲ, ನಾನು ಬಂಧ ತತ್ವನೂ ಅಲ್ಲ, ನಾನು ನಿರ್ಜರಾ ತತ್ವನೂ ಅಲ್ಲ, ನಾನು ಮೋಕ್ಷ ತತ್ವ. ಅದು ನನ್ನ ಸ್ವರೂಪ, ಮೋಕ್ಷವೇ ನನ್ನ ಸ್ವರೂಪ, ಶುದ್ಧತ್ವವೇ ನನ್ನ ಸ್ವರೂಪ. ಈ ಶುದ್ಧ ಆತ್ಮನ ಚಿಂತನೆಯನ್ನು ಮಾಡುವಾಗ ನಾನು ಏನು ಮತ್ತು ನಾನು ಏನು ಅಲ್ಲ, ಈ ಎರಡರ ನಿರ್ಣಯ ಆಗಬೇಕು. ನಾನು ಏನಿದ್ದೇನೆ ಅದರ ನಿರ್ಣಯ ಆಗಬೇಕು, ನಾನು ಏನು ಅಲ್ಲ ಅದರ ನಿರ್ಣಯ ಆಗಬೇಕು. ತತ್ವಗಳೆಷ್ಟು? ಏಳು. ಅದರೊಳಗೆ ನಾನು ಯಾರು? ಏಳರಲ್ಲಿ ನಾನು ಜೀವ ತತ್ವ. ನನ್ನ ಸ್ವರೂಪ ಏನು? ಮೋಕ್ಷ ನನ್ನ ಸ್ವರೂಪ. ಆಮೇಲೆ ಮಧ್ಯದ ತತ್ವಗಳೇನು? ಎರಡನೇದು ಯಾವುದು? ಅಜೀವ. ಇದು ನಾನೇನು? ಇದು ನಾನು ಅಲ್ಲ. ಅಜೀವ ಆದ ನಂತರ ಆಶ್ರವ. ಆಶ್ರವ ಯಾತರದ್ದು? ಕರ್ಮಗಳದ್ದು. ಆ ಕರ್ಮ ಆಶ್ರವ ತತ್ವ. ನಾನೇನು? ಅದು ನಾನಲ್ಲ. ನಾಲ್ಕನೇದು ಬಂಧ ತತ್ವ. ಆಶ್ರವ ಆದ ನಂತರ ಬಂಧವೂ ಆಗ್ತದೆ. ಯಾವುದ್ರದ್ದು ಆಗ್ತದೆ? ಕರ್ಮಗಳದ್ದು. ಅದು ನಾನೇನು ಅಲ್ಲ, ಬಂಧ ತತ್ವನೂ ನಾನಲ್ಲ. ಸಂವರ. ಸಂವರ ಅಂದರೆ ತಡೆಯುವುದು. ಯಾವುದನ್ನು ತಡೆಯುವುದು? ಕರ್ಮಗಳನ್ನು ತಡೆಯುವುದು. ಯಾವುದನ್ನು ನಾನು ತಡಿತಾ ಇದ್ದೇನೆ ಅದು ನಾನೇನು ಅಲ್ಲ, ಸಂವರ ತತ್ವನೂ ನಾನಲ್ಲ. ಇನ್ನು ನಿರ್ಜರ. ನಿರ್ಜರ ಅಂದರೆ ಕರ್ಮಗಳನ್ನು ಹೊರಹಾಕುವುದು, ನಿರ್ಜರೆ ಮಾಡುವುದು, ಹೊರದೂಡುವುದು. ಯಾವುದನ್ನು ಹೊರದೂಡ್ತಾ ಇದ್ದೇವೆ? ಕರ್ಮವನ್ನು. ಆ ಕರ್ಮ ನಾನೇನು ಅಲ್ಲ. ಅದು ಯಾವ ತತ್ವ? ಅದು ಯಾವ ತತ್ವ? ಕರ್ಮ. ಅಜೀವ ತತ್ವ. ಅಜೀವ ತತ್ವವನ್ನು ಹೊರದೂಡ್ತಾ ಇದ್ದೇವೆ, ಅಜೀವ ತತ್ವವನ್ನು ಬರಮಾಡ್ಕೊಳ್ತಾ ಇದ್ದೇವೆ. ಆಶ್ರವಾಯಿತು. ಅಜೀವ ತತ್ವವನ್ನು ಇಟ್ಟುಕೊಳ್ತಾ ಇದ್ದೇವೆ, ಕಟ್ಟಿಕೊಳ್ತಾ ಇದ್ದೇವೆ. ಇದು ಬಂಧ ತತ್ವ ಆಯಿತು. ಅಜೀವ ತತ್ವವನ್ನು ತಡೆಗಟ್ತಾ ಇದ್ದೇವೆ. ಇದು ಸಂವರ ತತ್ವ ಆಯಿತು. ಇದೆಲ್ಲ ನಾವಿದ್ದೇವೇನು? ನಾವಲ್ಲ. ನಾನು ಅಂದರೆ ಯಾರು? ಆತ್ಮ. ಎಷ್ಟನೇ ನಂಬರ್ದು? ಏಳು ತತ್ವಗಳಲ್ಲಿ ಒಂದನೇ ನಂಬರ್ದವನೇ ನಾನು. ಒಂದನೇ ನಂಬರ್ ತತ್ವವೇ ನಾನು. ಮತ್ತು ಅಂತಿಮ ತತ್ವ, ಏಳನೇ ತತ್ವ, ಅದು ನನ್ನ ಸ್ವರೂಪ. ಇಷ್ಟು ತತ್ವಜ್ಞಾನಿದ್ದರೆ ಸಾಕು. ಇದಕ್ಕಿಂತ ಹೆಚ್ಚಿಂದೇನು ಬೇಕು? ಇಷ್ಟು ಸ್ವರೂಪ ಗೊತ್ತಿದ್ದರೆ ಸಾಕು. ಇದಕ್ಕಿಂತ ಹೆಚ್ಚಿಂದೇನು ಬೇಕು? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ತತ್ವಾರ್ಥದ ಶ್ರದ್ಧೆಯನ್ನು ಮಾಡುವುದಕ್ಕೆ ಸಮ್ಯಕ್ ದರ್ಶನ ಎನ್ನುತ್ತಾರೆ. ಈಗ ಅರ್ಥ ಗೊತ್ತಾಯ್ತಲ್ಲ. ಜೀವ, ಜೀವದ ಅರ್ಥ ಗೊತ್ತಾಯಿತು. ಆತ್ಮನೇ ಜೀವ. ಅದರ ಸ್ವರೂಪ ಯಾವುದು? ಶುದ್ಧ ಸ್ವರೂಪ. ಮೋಕ್ಷ ತತ್ವ ಅದರ ಸ್ವರೂಪ ಗೊತ್ತಾಯಿತು. ತನ್ನ ಸ್ವರೂಪ ಗೊತ್ತಾಯಿತು. ತಾಯೇನು ಅದು ಗೊತ್ತಾಯಿತು. ಆಮೇಲೆ ತನ್ನಲ್ಲಿ ಬಂದಿರತಕ್ಕಂತಹ ಪರ ವಸ್ತು ಯಾವುದು ಅದು ಗೊತ್ತಾಯಿತು. ಪರವಸ್ತು ನಾನಲ್ಲ, ನಿಜ ವಸ್ತು ನಾನು, ನಾನು ಮೋಕ್ಷತತ್ವ, ಅದು ನನ್ನ ಸ್ವರೂಪ, ನಾನು ಆತ್ಮ, ಯಾವಾಗಲೂ ಶಾಶ್ವತ, ಮೊದಲು ಇದ್ದೆ, ಈಗಲೂ ಇದ್ದೇನೆ, ಅನಂತ ಕಾಲದವರೆಗೂ ಕೂಡ ನಾನು ಇರುವವನೇ ಇದ್ದೇನೆ, ನನಗೆ ವಿನಾಶ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ, ನಾನು ಶಾಶ್ವತ, ಸಂಸಾರದೊಳಗಿದ್ರೂ ಶಾಶ್ವತ, ಮುಕ್ತಿಯನ್ನು ಪಡೆದ್ರೂ ಕೂಡ ಶಾಶ್ವತ, ನಾನು ಶಾಶ್ವತ, ಆದರೆ ನನ್ನ ದ್ರವ್ಯದ ದೃಷ್ಟಿಯಿಂದ ನಾನು ಶಾಶ್ವತ, ಆದರೆ ಪರ್ಯಾಯದ ದೃಷ್ಟಿಯಿಂದ ನಾನು ಹೇಗೆ? ಪರ್ಯಾಯ ಯಾವಾಗಲೂ ವಿನಾಶಶೀಲ, ನಶ್ವರ, ಉತ್ಪನ್ನ ಆಯಿತು, ನಾಶ ಆಯಿತು, ಸ್ವಲ್ಪ ಉಳಿಯಿತು, ಉತ್ಪನ್ನ ಆದ ನಂತರ ಸ್ವಲ್ಪ ಸಮಯದವರೆಗೆ ಉಳಿಯಿತು, ಮತ್ತೆ ನಾಶ ಆಯಿತು, ಮತ್ತೊಂದು ಹೊಸದು ಬಂತು, ಸ್ವಲ್ಪ ಉಳಿಯಿತು, ನಾಶ ಆಯಿತು, ಮತ್ತೊಂದು ಹೊಸದು ಬಂತು, ಸ್ವಲ್ಪ ಉಳಿಯಿತು, ನಾಶ ಆಯಿತು. ಎಷ್ಟು ಪರ್ಯಾಯಗಳ ವಿನಾಶ ಆಗಿದೆ? ಅನಂತ ಪರ್ಯಾಯಗಳ ವಿನಾಶ ಆಗಿದೆ. ಪರ್ಯಾಯಕ್ಕೆ ನಾಶವೂ ಇದೆ, ಪರ್ಯಾಯ ನಾಶಶೀಲ, ಆದರೆ ದ್ರವ್ಯ ಶಾಶ್ವತ, ಅವಿನಾಶಿ. ನಾನು ಅವಿನಾಶಿ, ಪರ್ಯಾಯ ವಿನಾಶಿ. ಯಾವುದು ವಿನಾಶಿ ಇದೆಯೋ, ಯಾವುದು ವಿನಾಶಿ ಇದೆಯೋ, ಆ ವಿನಾಶಿ ಪರ್ಯಾಯದ ಬಗ್ಗೆ ನನಗೆ ಮೋಹ ಇರಬಾರದು. ಇದು ಮುಖ್ಯ. ನನಗೆ ಮೋಹ ಯಾದ್ರಿಂದ ಇರಬೇಕು ಅಂತಂದರೆ, ನನಗೆ ಮೋಹ ಯಾವುದು ಅವಿನಾಶಿ ಇದೆ ಅದರ ಬಗ್ಗೆ ನನಗೆ ಮೋಹ ಇರಬೇಕು. ನಾನು ಆತ್ಮ, ನನ್ನ ಬಗ್ಗೆ ನನಗೆ ಸ್ವಾಭಿಮಾನ ಬೇಕು, ನನ್ನ ಬಗ್ಗೆ ನನಗೆ ವಿಚಾರ ಬೇಕು, ವಿಚಾರವಂತಿಕೆ ಬೇಕು. ನಾನು ನನ್ನನ್ನು ಸಿದ್ಧಿಸಿಕೊಳ್ಳುವುದಕ್ಕಾಗಿ, ನಾನು ನನ್ನನ್ನು ಪಡೆದುಕೊಳ್ಳುವುದಕ್ಕಾಗಿ, ನಾನು ನನ್ನನ್ನು ತಿಳಿದುಕೊಳ್ಳುವುದಕ್ಕಾಗಿ ನನಗೆ ವಿವೇಕ ಬೇಕು. ನಾನು ನನ್ನನ್ನೇ ಗುರುತಿಸಿಕೊಳ್ಳುವುದಕ್ಕಾಗಿ ನನಗೆ ಬುದ್ಧಿ ಬೇಕು, ಜ್ಞಾನ ಬೇಕು. ನಾನು ಇದ್ದೇನೆ ಅನ್ನುವಂಥದ್ದು ಗೊತ್ತಾಯಿತು ಅಂತಂದರೆ ಮತ್ತೆ ಪುನಃ ಗೊತ್ತು ಮಾಡಿಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಒಮ್ಮೆ ನಾನು ಗೊತ್ತಾದನೆ, ನನಗೆ ನಾನು ಗೊತ್ತಾದೆ ಅಂತಂದರೆ ಪುನಃ ಪುನಃ ಗೊತ್ತು ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಯಾರು ಅನ್ನೋದು ಗೊತ್ತಾಗಬೇಕು. ಹೆಂಗೆ ಗೊತ್ತಾಗೋದು? ಲಕ್ಷ ಕೊಟ್ಟು ಕೇಳ್ತಾ ಇದ್ರೂ ಗೊತ್ತಾಗೋದು? ಅದು ಲಕ್ಷ ಕೊಟ್ಟು ಕೇಳ್ತಾ ಇದ್ದರೆ ನಾಣ್ಯಾರನ್ನೋದು ಗೊತ್ತಾಗ್ತದೆ. ಪ್ರವಚನದಿಂದಲೂ ಗೊತ್ತಾಗಬಹುದು, ಚಿಂತನದಿಂದಲೂ ಗೊತ್ತಾಗ್ಬೋದು, ಸ್ವಾಧ್ಯಾಯದಿಂದಲೂ ಗೊತ್ತಾಗ್ಬೋದು, ಚರ್ಚೆಯಿಂದಲೂ ಗೊತ್ತಾಗಬಹುದು. ನಾಣ್ಯಾರು ಅನ್ನುವುದನ್ನು ಗುರುತಿಸುವಾಗ ನಾವು ಚರ್ಚಾ ಮಾಡಿ ತಿಳ್ಕೊಳ್ಬಹುದು, ಪ್ರವಚನದಿಂದಲೂ ತಿಳಿಯಬಹುದು. ತಿಳಿಯಿತು, ತಿಳಿಯಿತಂದ ತಕ್ಷಣ ನಮಗೆ ಗೊತ್ತಾಯಿತು, ನಾನು ಆತ್ಮ, ನಾನು ಆತ್ಮ, ನಾನು ಶಾಶ್ವತ, ಆದರೆ ನಾನು ದ್ರವ್ಯ, ನನಗೆ ಪರ್ಯಾಯಗಳು ಕೂಡ ಇವೆ. ದ್ರವ್ಯ ಇದೆ ಅಂದಮೇಲೆ ಪರ್ಯಾಯ ಇರಲ್ಲ, ಇದ್ದೇ ಇರ್ತದೆ. ನಾನು ಆತ್ಮ, ಎಲ್ಲಿದ್ದೇನೆ, ಯಾವ ಗತಿಯಲ್ಲಿದ್ದೇನೆ, ಯಾವ ಶರೀರವನ್ನು ಪಡೆದಿದ್ದೇನೆ, ಔದಾರಿಕ ಶರೀರ, ಮನುಷ್ಯ ಶರೀರವನ್ನು ಪಡೆದಿದ್ದೇನೆ. ಈ ಮನುಷ್ಯ ಶರೀರ ಇದು ದ್ರವ್ಯ ಅಥವಾ ಪರ್ಯಾಯ? ಮನುಷ್ಯ ಶರೀರ ದ್ರವ್ಯ ಇದೆಯೋ ಅಥವಾ ಪರ್ಯಾಯ ಇದೆ? ಪರ್ಯಾಯ ಇದೆ. ಅದರೊಳಗೆ ದ್ರವ್ಯ ಯಾವುದು? ನಾನು ನನ್ನ ಪರ್ಯಾಯ, ನಾನು ಆತ್ಮ, ನನ್ನ ಪರ್ಯಾಯ ಶರೀರ. ಶರೀರ ಎಂತಹ ದ್ರವ್ಯ? ಪುದ್ಗಲ್ ದ್ರವ್ಯ. ಆದರೆ ಇದು ಶರೀರ, ಇದು ನನಗೆ ಪರ್ಯಾಯ ಇದೆಯೋ ಅಥವಾ ಇದು ದ್ರವ್ಯ ಇದೆ? ಹಾಂ, ಆತ್ಮನಿಗೆ ಇದು ಒಂದು ಆಕಾರ. ಈ ಆಕಾರ ಶಾಶ್ವತ ಅಲ್ಲ. ಮರಣ ಆಯಿತು ಅಂತಂದರೆ ಇದು ಇಲ್ಲೇ ಉಳಿತದೆ, ಉಳಿಯಿತು ಅಂತಂದರೆ ಉಳಿಸಿಕೊಳ್ಳಲ್ಲ. ನಾವು ಹೋಗ್ತೇವೆ ಇದು ಇಲ್ಲೇ ಉಳಿತದೆ, ಆದರೆ ಜನ ಇದನ್ನು ಉಳಿಸಿಕೊಳ್ಳಲ್ಲ. ಯಾಕೆಂದರೆ ಜನಗಳಿಗೂ ಗೊತ್ತು, ಜನ ಅಂತಾರೆ ಇದನ್ನು ಉಳಿಸಿಕೊಳ್ಳಬಾರದು, ಯಾಕೆಂದರೆ ಇದು ದ್ರವ್ಯ ಅಲ್ಲ, ಇದು ಮತ್ತೊಬ್ಬರ ಪರ್ಯಾಯ ಇದೆ, ಇದು ವಿನಾಶಶೀಲ, ತಗೊಂಡ್ರಿ ಎತ್ತರಿ, ನಾಲ್ಕು ಮಂದಿ ಎತ್ತರಿ, ಇದನ್ನು ಎತ್ತಿಕೊಂಡು ಹೋಗ್ತಾರೆ. ಎತ್ತಿಕೊಂಡು ಹೋಗಿ ಅಗ್ನಿ ಸಂಸ್ಕಾರ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಅದನ್ನು ಹುಗಿತಾರೆ, ಇನ್ನು ಕೆಲವೊಬ್ಬರು ಎಲ್ಲಾದರೂ ಚೆಲ್ಲಿ ಬರ್ತಾರೆ. ಮೂರ ಪರ್ಯಾಯ, ಹುಗಿಯೋದು, ಸುಡೋದು, ಒಗೆಯೋದು, ಯಾವುದಾದ್ರೂ ಒಂದಾಗ್ತದೆ. ಆಮೇಲೆ ಈ ಶರೀರ ಯಾರ ಪರ್ಯಾಯ ಇದು? ಯಾವ ಆತ್ಮ ಇದನ್ನು ಬಿಟ್ಟು ಹೋಯ್ತಲ್ಲ, ಅದು ದ್ರವ್ಯಿತ್ತು, ಆ ದ್ರವ್ಯ ಹೋಯಿತು, ಅದು ಶಾಶ್ವತ, ಅದು ಪರ್ಯಾಯದಲ್ಲಿ ಹೆಚ್ಚು ಕಾಲ ಇರುವಂಥದ್ದಲ್ಲ. ಪರ್ಯಾಯವನ್ನು ಬಿಡ್ತಕ್ಕಂತಹ ಸಮಯ ಬಂತು ಅಂದ ತಕ್ಷಣ ಅದನ್ನು ಬಿಟ್ಟಿತು. ಇನ್ನು ಶರೀರವನ್ನು ನಾವು ಈ ಶರೀರದ ಪರ್ಯಾಯವನ್ನು ಬಿಟ್ಟು ಹೋಗ್ತೇವೆ ಅಂತಂದರೆ ಶರೀರವನ್ನು ಬಿಡಲಿಕ್ಕೆ ಏನು ಕಾರಣ ಆಯಿತು? ಆಯು ಕರ್ಮ ಕಾರಣ ಆಯಿತು. ಆಯು ಕರ್ಮ ಮುಗಿಯಿತು, ಶರೀರ ಬೇರೆ ಆಯಿತು, ಆತ್ಮ ಬೇರೆ ಆಯಿತು. ಶರೀರ ಮತ್ತು ಆತ್ಮ ಈ ಎರಡರ ಮಧ್ಯದಲ್ಲಿ ಕನೆಕ್ಟೆಡ್ ಮಾಡಿಕೊಂಡು ಇಟ್ಟುಕೊಂಡದ್ದು ಯಾವುದು? ಆಯು ಕರ್ಮ. ಈ ಆಯು ಕರ್ಮ ಇರ್ತಿರಲಿಲ್ಲ ಅಂತಂದರೆ ಶರೀರ ಆತ್ಮ ಒಂದಿರೋದು, ಒಂದಾಗಿರೋದು ಜೀವನ ಪರ್ಯಂತ ಇದು ಸಾಧ್ಯ ಇರ್ತಿರಲಿಲ್ಲ. ಗಂಟು ಹಾಕಿದೆ ಅದು ಆತ್ಮನಿಗೆ ಮತ್ತು ಶರೀರಕ್ಕೆ ಗಂಟು ಹಾಗಿಟ್ಟಿದೆ. ಆಮೇಲೆ ಅದು ಗಂಟಿನಲ್ಲಿ ಎಷ್ಟರವರೆಗೆ ತಾಕತ್ತಿದೆ ಅಷ್ಟರ ತನಕ ಈ ಎರಡರ ಬಂಧನ. ಸಮಯ ಮುಗೀತು ಅಂತಂದರೆ ಗಂಟು ಬಿಚ್ಚಿತು, ಗಂಟು ಬಿಚ್ಚಿತು ಅಂತಂದರೆ ಹೋಯಿತು, ಆತ್ಮ ಬೇರೆ ಕಡೆಗೆ ಹೋಯಿತು. ಅಲ್ಲಿ ಹೋಗೋಕ್ಕಿಂತ ಮೊದಲೇ ಇಲ್ಲಿ ಇರುವಾಗಲೇ ಮತ್ತೊಂದು ಗಂಟು ಹಾಕುವಂತು. ಗಂಟು ಹಾಕೊಳ್ತಕ್ಕಂತಹ ತಯಾರಿ ಮಾಡ್ಕೊಂತು, ಹಗ್ಗ ಇಲ್ಲಿಂದ ತಗೊಂಡು ಹೋಯಿತು. ಆಯುಕರ್ಮ ಹಗ್ಗ, ಆಯುಕರ್ಮವನ್ನು ಇಲ್ಲಿಂದಲೇ ತಗೊಂಡು ಹೋಯಿತು ಆತ್ಮ. ಏನು ಅಲ್ಲಿ ಹೋಗಿ ಪಡ್ಕೊಂತು? ಇಲ್ಲ, ಇಲ್ಲಿಂದಲೇ ಆಯುಕರ್ಮದ ಹಗ್ಗವನ್ನು ತಗೊಂಡು ಹೋಯಿತು, ಇದನ್ನು ಬಿಟ್ಟಿತು. ಒಂದು ಗಂಟನ್ನು ಬಿಚ್ಚಿತು, ಇನ್ನೊಂದು ಗಂಟೆ ಹೊಸ ಗಂಟೆ ಹಾಕಲಿಕ್ಕೆ ಒಂದು ಹಗ್ಗ ತಗೊಂಡು ಹೋಯಿತು. ಹಗ್ಗ ತಗೊಳ್ಳದೆ ಹೋಗ್ತಿತ್ತು ಅಂದರೆ ಎಲ್ಲಿ ಹೋಗ್ತಿತ್ತು? ಹಗ್ಗನ ಬೇಡ ನನಗಂತ ಮೋಕ್ಷಕ್ಕೆ ಹೋಗ್ತಿತ್ತು. ಹಂಗೆ ಹೋಗಬೇಕು ಅನ್ ಹಿಂಗೆ ಹೋಗಬೇಕು? ಹಂಗೆ ಹೋಗಬೇಕು. ಆದರೆ ಅದು ಹೋಗಿಲ್ಲಲ್ಲ ಎಂದು. ಸಂಸ್ಕಾರ ಎಂಥದ್ದಿದೆ ಅಂತಂದರೆ ಮುಂದೆ ಹೋಗುವಾಗ ಒಂದು ಹಗ್ಗ ತಗೊಂಡು ಹೋಗೋದೆ. ಯಾವುದೇ ಗತಿಗೆ ಹೋಗಬೇಕು ಅಂತಂದರೆ ಒಂದು ಹಗ್ಗ ತಗೊಂಡು ಕೈಯಾಗ ಹೋಗೇ ಹೋಗ್ತೈತೆ ಅದು. ಆಯು ನಾಮಕರ್ಮ, ಗತಿ ನಾಮಕರ್ಮನೂ ಹಗ್ಗ ಇದ್ದ ಹಾಗೆ. ಇನ್ನು ಅದರೊಳಗೆ ಆಯು ಕರ್ಮವೇ ಗಂಟು ಹಾಕುವಂಥದ್ದು. ಆ ಶರೀರದಲ್ಲಿ ನಿಲ್ಲಿಸುವುದು ಯಾವುದು? ನಿಲ್ಲಿಸುವುದು ಯಾವುದು? ಆಯು ಕರ್ಮ. ಆಮೇಲೆ ಶರೀರವನ್ನು ಕೊಡಿಸುವುದು ಯಾವುದು? ಗತಿಕರ್ಮ. ಮನುಷ್ಯ ಗತಿ ನಾಮಕರ್ಮದ ಉದಯದಿಂದ ಮನುಷ್ಯ ಶರೀರ ಸಿಕ್ಕಿತು, ಇದು ನಾಮಕರ್ಮ. ನಾಮಕರ್ಮದಿಂದ ಶರೀರದ ರಚನೆ ಆಯಿತು. ಆಯುಕರ್ಮ ಈ ಶರೀರಕ್ಕೆ ಗಂಟು ಹಾಕಿತು, ಆತ್ಮನಿಗೂ ಗಂಟು ಹಾಕಿ ಇಟ್ಬಿಡ್ತು, ಬಿಗೀತು. ಈ ಥರ ಗಂಟು ಹಾಕೋದು ಬಿಚ್ಚೋದು ಹಾಕೋದು ಬಿಚ್ಚೋದು ಎಷ್ಟು ಸಲ ಮಾಡ್ಕೊಂಡಿದ್ದೀವಿ? ಅನಂತ ಸಲ. ಅದಕ್ಕಾಗಿ ನಾವು ಜೈನರು ಸ್ವಲ್ಪ ಸ್ವಾಭಿಮಾನ ಇರಲಿ, ಜೈನ ತತ್ವಗಳ ಬಗ್ಗೆ, ಜೈನತ್ವ ಆತ್ಮನ ಬಗ್ಗೆ ಸ್ವಾಭಿಮಾನ ಇರಲಿ, ಹೆದರೋದು ಬೇಡ. ಧರ್ಮ ಮಾಡಲಿಕ್ಕೆ ನಾಚೋದು ಬೇಡ. ಹೆದರಿಕೆ ನಾಚಿಕೆ ಇವೆಲ್ಲ ಪುನಃ ಪುನಃ ಗಂಟ ಹಾಕಿಕೊಂಡು ಆತ್ಮನನ್ನು ಸಂಸಾರದಲ್ಲಿ ಭ್ರಮಿಸುವುದಕ್ಕೆ ಕಾರಣ. ನಮ್ಮ ಬದುಕಿನಲ್ಲಿ ಏನು ಬೇಕು? ಏನು ಬೇಡ. ನಮ್ಮ ಸ್ವರೂಪ ನಮಗೆ ಸಿಕ್ಕರೆ ಸಾಕು. ಮೋಕ್ಷವೇ ನಮ್ಮ ಸ್ವರೂಪ, ಅದು ಒಂದು ಸಿಕ್ಕರೆ ಸಾಕು. ಅಜೈನರಿಂದ ಜೈನರಾಗ್ತೇವೆ, ಆ ಜೈನತ್ವದಿಂದ ಜಿನರಾಗ್ತೇವೆ. ಈಗೇನಿದ್ದೇವೆ? ಮೂಲದಲ್ಲಿ ನಾವು ಯಾರು ಅಂತಂದರೆ, ಮೂಲದಲ್ಲಿ ಜನರು, ನಂತರ ಅಜೈನರು, ನಂತರ ಜೈನರು, ನಂತರ ಜಿನರು. ಮೂಲದೊಳಗೆ ನಾವು ಜನರು ಸಾಮಾನ್ಯವಾಗಿ ಹುಟ್ಟಿದ್ದೇವೆ ಅಷ್ಟೇ, ಸಾಮಾನ್ಯ ಜನಗಳಂತೆ ಹುಟ್ಟಿ ಬಂದಿದ್ದೇವೆ ಜನರು. ನಂತರ ನಾವು ಜನರು ಅಂದ ಮೇಲೆ ಅಜೈನರು ಅಥವಾ ಜೈನರು, ಇದು ನಂತರ ಕ್ವಶನ್. ಹುಟ್ಟುವಾಗ ಅಜೈನರು, ಹುಟ್ಟಿದ ನಂತರ 8 ವರ್ಷ ಕಳೆದಾಗ ಜೈನರು. ತ್ಯಾಗ ತಪಸ್ಸನ್ನು ಆಚರಿಸಿ ನಾವು ಘಾತಿ ಕರ್ಮಗಳನ್ನು ಜಯಿಸಿದಾಗ, 4 ಘಾತಿ ಕರ್ಮಗಳನ್ನು ಜಯಿಸಿದಾಗ ಜಿನರು. ಜಿನರು ನಂತರ ಭಗವಂತರು, ನಂತರ ನಾವು ಪರಮಾತ್ಮರು, ಅರಹಂತ ಪರಮೇಷ್ಠಿಗಳು ಜಿನರು, ಜಿನರು ಸಂಸಾರಿಗಳು, ಜಿನ ಭಗವಂತರು ಸಂಸಾರಿ. ಏನು ಮುಕ್ತ, ಏನು ಸಿದ್ಧ? ಜಿನ ಭಗವಂತರು ಸಂಸಾರಿ, ಸಿದ್ಧ ಭಗವಂತರೇ ಪರಮಾತ್ಮ. ನಿಜವಾದ ಪರಮಾತ್ಮ ಅವಸ್ಥೆ ಅಂತಂದರೆ ಸಿದ್ಧ ಭಗವಂತನ ಅವಸ್ಥೆ. ಅಂಥ ಪರಮಾತ್ಮ ಅವಸ್ಥೆಯನ್ನು ಪಡೆಯುವ ಸಾಧನವೇ ಜೈನ ಧರ್ಮ. ಜೈನ ಧರ್ಮದ ಮುಖ್ಯ ಗುರಿ ಯಾವುದು ಅಂತಂದರೆ ಆತ್ಮನನ್ನು ಪರಮಾತ್ಮನಾಗಿ ಮಾಡಿಕೊಳ್ಳುವುದೇ ಜೈನ ಧರ್ಮದ ಮುಖ್ಯ ಗುರಿ. ಈ ಗುರಿ ಯಾರಿಗೆ ಗೊತ್ತಿದೆ ಅವರೇ ಹಾಕಬಹುದು ಹುರಿ. ಗುರಿ ಇಲ್ಲದೆ ಹುರಿ ಹಾಗೆ ಅದಕ್ಕಾಗಿ ಗುರಿ ಇಟ್ಟುಕೊಂಡವರನ್ನು ಮಾತ್ರ ಇಲ್ಲಿ ಕರಿ. ಬೇರೆದವರನ್ನು ಕರೆದ್ರೆ ಏನು ಉಪಯೋಗ? ತಾನೇನಿದೆ ಅದೇ ಗೊತ್ತಿಲ್ಲ, ಇಲ್ಲಿ ಬಂದರೆ ಏನು ಉಪಯೋಗ ಇದೆ? ವ್ಯರ್ಥ ಇದೆ, ಬದುಕು ವ್ಯರ್ಥ. ತನ್ನ ಚಿಂತೆ ತನಗೆ ಇಲ್ಲ, ತನ್ನ ಸ್ವಾಭಿಮಾನ ತನಗೆ ಇಲ್ಲ, ಅಂಥವರನ್ನು ಕರೆದು ಏನು ಉಪಯೋಗ? ಇಲ್ಲಿ ಮೊದಲು ಗುರಿ ಬೇಕು. ಗುರಿ ಇದ್ದಲ್ಲಿ ಹುರಿ. ಆ ಗುರಿ ಇದ್ದವರೇ ಹುರಿ ಹಾಕ್ಲಿಕ್ಕೆ ಸಾಧ್ಯ. ಹುರಿ ಹಾಕ್ತಾ ಹಾಕ್ತಾ ಕರ್ಮಗಳನ್ನೆಲ್ಲ ಹುರಿದು ನಾಟದಂತೆ ಬೀಜಗಳನ್ನು ಹುರಿದು ತೆಗಿಬಹುದು. ಕರ್ಮಗಳನ್ನು ಹುರಿದಿದೆ, ರತ್ನತ್ರಯದ ಹಗ್ಗವನ್ನು ಹುರಿದಿದೆ, ಹುರಿ ಹಾಕೋದಿದೆ. ಯಾವ ಕರ್ಮ ನಮ್ಮ ಎರಡನ್ನೂ ಬಂಧಿಸ್ತಾ ಇದೆ, ಆತ್ಮನನ್ನು ಮತ್ತು ಶರೀರವನ್ನು ಯಾವ ಕರ್ಮ ಬಂಧಿಸ್ತಾ ಇದೆ, ಆ ಬಂಧನದ ಗಂಟನ್ನು ಬಿಚ್ಚೋದಿದೆ. ಈ ಹಗ್ಗನ್ನು ಹುರಿ ಹಾಕಬೇಕು, ರತ್ನತ್ರಯದ ಹಗ್ಗ ಬೇಕು. ಈ ಹಗ್ಗದ ಹುರಿಯನ್ನು ಹಾಕಿ ಈ ಹಗ್ಗ ತಯಾರಾಯಿತು ಅಂತಂದರೆ ಆ ಹಗ್ಗ ಬಿಸ್ತದೆ. ಒಂದಕ್ಕೆ ಹುರಿ ಹಾಕಬೇಕು, ಇನ್ನೊಂದು ಬಿಸ್ತಾ ಹೋಗ್ತದೆ. ಈ ಆಯು ಕರ್ಮದ ಬಂಧ ಯಾವ ಗುಣಸ್ಥಾನದವರೆಗೆ ಆಗ್ತದೆ ಗೊತ್ತಾ? ಹೆಚ್ಚಂದರೆ ಏಳನೇ ಗುಣಸ್ಥಾನದವರೆಗೆ ಅಷ್ಟೇ, ಮುಂದಿಲ್ಲ. ಕ್ಷಪಕ ಶ್ರೇಣಿಯನ್ನು ಹತ್ತಿದವರಿಗೆ ಆಯುಕರ್ಮದ ಬಂಧಿಲ್ಲ, ಹೊಸ ಆಯುಕರ್ಮದ ಬಂಧವನ್ನು ಮಾಡಿಕೊಳ್ಳುವುದೇ ಇಲ್ಲ. ಉಪಶಮ ಶ್ರೇಣಿಯನ್ನು ಹತ್ತುವವರು ಆಯುಕರ್ಮವನ್ನು ಬಂಧ ಮಾಡಿಕೊಂಡೂ ಹತ್ತಬಹುದು, ಬಂಧ ಮಾಡಿಕೊಳ್ಳದೇನೂ ಹತ್ತಬಹುದು. ಉಪಶಮ ಶ್ರೇಣಿಯವರಿಗೆ ಬಂಧ ಇದೆ, ಸಂಸಾರ ಬಂಧನ ಇದೆ, ಆಯುಕರ್ಮ ಕಟ್ಟುತ್ತೆ. ಕ್ಷಪಕ ಶ್ರೇಣಿಯನ್ನು ಹತ್ತುವವರಿಗೆ ಹತ್ತುವಕ್ಕಿಂತ ಮೊದಲೇ ಯಾವ ಆಯುಕರ್ಮನೂ ಕಟ್ಟಿರಬಾರ್ದು, ಆವಾಗ ಹತ್ತಾರೆ. ಕಟ್ಟಿದ್ರೆ ಹೆಂಗೆ ಹತ್ತವ್ರ? ಕಟ್ಕೊಂಡು ಮೋಕ್ಷಕ್ಕೆ ಹೋಗವ್ರ ಅರ್ಹಂತಾಗಿ? ಕಾಲೊಳಗೆ ಹಗ್ಗ ಕಟ್ಟಿದ್ರು ಅಂತಂದರೆ ಅದು ಎಷ್ಟು ಉದ್ದಿದೆ ಅಲ್ಲಿ ತನಕ ಹೋಗ್ಬೋದು. ಅದನ್ನು ಬಿಚ್ಚಿಕೊಳ್ಳದೆ ನಾವು ಹೋಗಕ್ಕೆ ಸಾಧ್ಯದೇನು? ಎಲ್ಲಿ ಇಲ್ಲ. ನಾವು ಎಲ್ಲಿ ಹೋದ್ರೂ, ಮೇಲೆ ಹೋಗಲಿ ಕೆಳಗೆ ಹೋಗಲಿ ಆ ಕಡೆ ಕಡೆ ಎಲ್ಲಿ ಬೇಕಾಲಿ ಹೋದ್ರೂ ಹಗ್ಗ ಕಾಲಲ್ಲಿ ಕಟ್ಟಿದ್ದಿರಬಾರದು, ಆವಾಗ ನಾವು ಹೋಗ್ಬೋದು. ಹಾಗೆ ಕ್ಷಪಕ ಶ್ರೇಣಿಯನ್ನು ಹತ್ತಿ ಅರ್ಹಂತ ಪದವಿಯನ್ನು ನಿಯಮದಿಂದ ಜೀವ ಪಡಿತಾನೆ. ಕ್ಷಪಕ ಶ್ರೇಣಿಯನ್ನು ಹತ್ತಿ ಅರ್ಹಂತ ಆಗೇ ಆಗ್ತಾನೆ, ಅಂತರ್ಮುಹೂರ್ತದೊಳಗೆ ಅರ್ಹಂತ ಆಗೇ ಆಗ್ತಾನೆ ಅನ್ನುವಾಗ ಆಯುಕರ್ಮದ ಹಗ್ಗ ಕಾಲಲ್ಲಿ ಕಟ್ಟಿದ್ದಿತ್ತು ಅಂತಂದರೆ ಕ್ಷಪಕ ಶ್ರೇಣಿ ಹತ್ತಬಹುದು? ಯಾವ ಶ್ರೇಣಿಯನ್ನು ಹತ್ತಬಹುದು? ಉಪಶಮ ಶ್ರೇಣಿ ಹತ್ತಬಹುದು ಅಷ್ಟೇ. ಅದಕ್ಕಾಗಿ ಈ ಜೀವ ಉಪಶಮ ಶ್ರೇಣಿಯನ್ನು ಹತ್ತುವ ಜೀವ ಇದು ಜೀವನ್ಮುಕ್ತ ಜೀವ ಅಲ್ಲ. ಕ್ಷಪಕ ಶ್ರೇಣಿಯನ್ನು ಹತ್ತಿದ ಜೀವ ಜೀವನ್ಮುಕ್ತ. ಜೀವನ್ಮುಕ್ತ ಅಂತಂದರೆ ಭವಿಷ್ಯದ ಜೀವನ, ಭವಿಷ್ಯ ಜನ್ಮ ಇರಬಾರದು, ಅದು ಜೀವನ್ಮುಕ್ತ. ಜೀವನ ಅಂದರೆ ಜೀವನ, ಆಯು ಕರ್ಮದ ಉದಯ ಇರುವ ತನಕ ಜೀವನ, ಇದೇ ಜೀವನ. ಈ ಜೀವನದಿಂದ ಮುಕ್ತ ಯಾರು? ಅರಿಹಂತ ಪರಮೇಷ್ಠಿಗಳು. ಯಾಕೆ? ಮುಂದಿನ ಯಾವುದೂ ಆಯುಷ್ಯನ್ನು ಕಟ್ಟಿಕೊಂಡಿಲ್ಲ, ಆದ್ದರಿಂದ ಇವರು ಜೀವನ್ಮುಕ್ತರು. ಇವರು ಜೀವನ್ಮುಕ್ತರು. ಉಪಶಮ ಶ್ರೇಣಿಯನ್ನು ಹತ್ತುವವರು ಮತ್ತೆ ಸಂಸಾರಕ್ಕೇನೆ ಇಳಿಬೇಕು. ಅವರು ಏರಬೇಕು 11ರವರೆಗೆ, ಮತ್ತೆ ಕ್ರಮೇಣ ಇಳಿದು ಕೆಳಗೆ ಬರಬೇಕು. ಕೆಳಗೆ ಬಂದಾಗ ಆಯುಕರ್ಮ ಕಟ್ಟೇ ಕಟ್ಟೋದು. ಕಟ್ಟಿಕೊಳ್ಳಲಿಲ್ಲ, ಕ್ಷಪಕ ಶ್ರೇಣಿ ಹತ್ತೋದಿದ್ದರೆ ಆಯುಕರ್ಮವನ್ನು ಕಟ್ಟಿಕೊಳ್ಳೋಕ್ಕಿಂತ ಮುಂಚಿತವಾಗಿಯೇ ಕ್ಷಪಕ ಶ್ರೇಣಿಯನ್ನು ಹತ್ತಿ ಬಿಡಬೇಕು, ಕಟ್ಟಿಕೊಳ್ಳೋಕ್ಕಿಂತ ಮುಂಚಿತವಾಗಿ. ಒಬ್ಬ ಮನುಷ್ಯ ವಜ್ರ ವೃಷಭ ನಾರಾಚ ಸವನನ ಧಾರಿ ಮೋಕ್ಷಕ್ಕೆ ಹೋಗ್ಬೋದು ಅಥವಾ ಇಲ್ಲ? ಹೋಗ್ಬೋದು. ಕ್ಷಪಕ ಶ್ರೇಣಿ ಹತ್ತಬಹುದು ಅಥವಾ ಇಲ್ಲ? ಅರ್ಹಂತನಾಗಬಹುದು ಅಥವಾ ಇಲ್ಲ? ಅರ್ಹಂತನಾಗಬಹುದು. ಉಪಶಮ ಶ್ರೇಣಿ ಹತ್ತಬಹುದು ಅಥವಾ ಇಲ್ಲ? ಹಾಂ, ಇಲ್ಲಿ ಜರ ವಿಚಾರ ಮಾಡಿ ಹೇಳ್ರಿ, ಉಪಶಮ ಶ್ರೇಣಿಯನ್ನು ಹತ್ತಬಹುದು ಅಥವಾ ಇಲ್ಲ? ಹತ್ತಬಹುದಲ್ಲ. ಉಪಶಮ ಶ್ರೇಣಿಯನ್ನು ಹತ್ತಿ ಕೆಳಗೆ ಬಂದು ಮತ್ತೆ ಕ್ಷಪಕ ಶ್ರೇಣಿಯನ್ನು ಹತ್ತಬಹುದಲ್ಲ? ಹತ್ತಲಿಕ್ಕೆ ಏನು ಅಡ್ಡಿ ಇದೆ? ಆದರೆ ಕ್ಷಪಕ ಶ್ರೇಣಿಯನ್ನು ಹತ್ತೋದಿತ್ತು ಅಂತಂದರೆ ಏನು ಮಾಡಿಕೊಂಡಿರಬಾರ್ದು, ಆಯುಕರ್ಮವನ್ನು ಕಟ್ಟಿಕೊಂಡಿರಬಾರ್ದು. ಆವಾಗ ಕ್ಷಪಕ ಶ್ರೇಣಿ ಹತ್ತಲಿಕ್ಕೆ ಪರ್ಮಿಷನ್ ಇದೆ. ಯಾರೂ ಪರ್ಮಿಷನ್ ಕೊಡಲ್ಲ. ಯಾರಿಗೆ ಆಯುಷ್ಯ ಕರ್ಮ ಕಟ್ಟಿಲ್ಲವೋ ಅವರೇ ಕ್ಷಪಕ ಶ್ರೇಣಿಯನ್ನು ಹತ್ತುತ್ತಾರೆ ಅಂತ. ಒಳ್ಳೆಯ ವಿಷಯ. ಎಂಥೆಂಥ ವಿಷಯ ಬರ್ತಾ ಇದೆ ನೋಡಿ ಇವತ್ತು ಹೊತ್ತು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಸಪ್ತ ಪ್ರಕೃತಿಗಳ ಕ್ಷಯದಿಂದ ಕ್ಷಾಯಿಕ ಸಮ್ಯಕ್ ದೃಷ್ಟಿ. ಆದರೆ ಉಳಿದ ಕರ್ಮಗಳನ್ನು, ಚಾರಿತ್ರ ಮೋಹಿನಿ ಕರ್ಮಗಳನ್ನು ಉಪಶಮನ ಮಾಡಿದ ಅಂತಂದರೆ ಉಪಶಮ ಶ್ರೇಣಿಯನ್ನು ಹತ್ತಬಹುದು. ಕ್ಷಯ ಮಾಡಿಕೊಂಡು ಮೇಲೆ ಹತ್ತಿದ ಅಂತಂದರೆ ಕ್ಷಪಕ ಶ್ರೇಣಿಯನ್ನು ಹತ್ತಿ ಕೇವಲ ಜ್ಞಾನಿಯಾಗಬಹುದು. ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಎರಡೂ ಶ್ರೇಣಿಗಳಿವೆ. ಆದರೆ ಉಪಶಮ ಸಮ್ಯಕ್ ದೃಷ್ಟಿಗೆ ಒಂದೇ ಶ್ರೇಣಿ ಇದೆ. ಕ್ಷಪಕ ಶ್ರೇಣಿಯ ಕ್ಷಾಯಿಕ ಸಮ್ಯಕ್ತ್ವದ ಹೊರತು ಕ್ಷಪಕ ಶ್ರೇಣಿಯನ್ನು ಹತ್ತೋದು ಸಾಧ್ಯವೇ ಇಲ್ಲ. ಅಂದರೆ ಕ್ಷಪಕ ಶ್ರೇಣಿಯನ್ನು ಹತ್ತಬೇಕು ಅಂತಂದರೆ ಯಾವ ಸಮ್ಯಕ್ತ್ವ ಬೇಕು? ಕ್ಷಾಯಿಕ ಸಮ್ಯಕ್ತ್ವವೇ ಬೇಕು. ಉಳಿದ ಸಮ್ಯಕ್ತ್ವದಿಂದ ಕ್ಷಪಕ ಶ್ರೇಣಿಯನ್ನು ಹತ್ತೋದು ಸಾಧ್ಯವೇ ಇಲ್ಲ. ಉಪಶಮ ಸಮ್ಯಕ್ ದರ್ಶನ ನಡೆಯಿಲ್ಲ, ಕ್ಷೋಪಶಮ ಸಮ್ಯಕ್ ದರ್ಶನ ನಡೆಯಿಲ್ಲ, ಪ್ರಥಮೋಪಶಮ ಸಮ್ಯಕ್ ದರ್ಶನ ನಡೆಯಿಲ್ಲ, ದ್ವಿತೀಯೋಪಶಮ ಸಮ್ಯಕ್ ದರ್ಶನ ನಡೆಯುವುದಿಲ್ಲ. ಯಾವುದು ಬೇಕು? ಕ್ಷಾಯಿಕ ಸಮ್ಯಕ್ತು. ಕ್ಷಾಯಿಕ ಅದೇ ಬೇಕು. ಯಾಕೆ ಅಂತಂದರೆ ಕ್ಷಾಯಿಕ ಸಮ್ಯಕ್ತು ಉತ್ಪನ್ನ ಆದ ನಂತರ ಅನಂತಾನುಬಂಧಿ ಕರ್ಮ ಸತ್ವದಲ್ಲಿ ಇರುವುದೇ ಇಲ್ಲ. ಸತ್ತಾದಲ್ಲಿ ಆತ್ಮನ ಒಳಗೆ ಅನಂತಾನುಬಂಧಿ ಕರ್ಮ ಇರುವುದೇ ಇಲ್ಲ. ಮಿಥ್ಯಾತ್ವ ಕರ್ಮವೂ ಕೂಡ ಇಲ್ಲ. ಸಮ್ಯಕ್ ಮಿಥ್ಯಾತ್ವವೂ ಇಲ್ಲ. ಸಮ್ಯಕ್ ಪ್ರಕೃತಿಯೂ ಕೂಡ ಇಲ್ಲ. ಇವುಗಳ ಸತ್ವ ಇರುವಾಗ ಉಪಶಮ ಶ್ರೇಣಿಯನ್ನು ಏನೋ ಹತ್ತಬಹುದು. ಇವುಗಳ ಸತ್ವ ಇರುವಾಗ ಉಪಶಮ ಶ್ರೇಣಿಯನ್ನು ಹತ್ತಲಿಕ್ಕೆ ಸಾಧ್ಯ. ಆದರೆ ಇವುಗಳ ಸತ್ವ ಇರುವಾಗ ಕ್ಷಪಕ ಶ್ರೇಣಿಯನ್ನು ಸ್ಪರ್ಶ ಮಾಡುವುದು ಕೂಡ ಸಾಧ್ಯ ಇಲ್ಲ. ನೋಡಿ, ಅನಂತಾನುಬಂಧಿ ನಮ್ಮನ್ನು ಹೇಗೆ ತಡೆಗಟ್ಟುತ್ತದೆ? ಕೇವಲ ಜ್ಞಾನದ ಉತ್ಪತ್ತಿಗೆ ಇದೇ ಮುಖ್ಯವಾಗಿ ಬಾಧಕ. ಏಳು ಪ್ರಕೃತಿಗಳನ್ನು ಕ್ಷಯ ಮಾಡಿಕೊಂಡವನೇ ಕ್ಷಪಕ ಶ್ರೇಣಿಯನ್ನು ಹತ್ತಲಿಕ್ಕೆ ಸಾಧ್ಯ. ಉಳಿದ ಚಾರಿತ್ರ ಮೋಹಿನಿಯದ 21 ಪ್ರಕೃತಿಗಳನ್ನು ಕ್ಷಯ ಮಾಡಿಕೊಳ್ಳಬೇಕು, ಉಪಶಮನ ಮಾಡಿಕೊಳ್ಳಬೇಕು ಅಂತಂದರೆ ಎರಡೂ ಅವಸ್ಥೆಗಳನ್ನು ಹೊಂದಬಹುದು. ಆದರೆ ಅದಕ್ಕಿಂತ ಮುಂಚಿತವಾಗಿ ಅನಂತಾನುಬಂಧಿ ಕಷಾಯವನ್ನು ಉದಯದಲ್ಲಿಟ್ಟುಕೊಂಡು ಯಾರಾದರೂ ಗುಣಸ್ಥಾನಗಳನ್ನು ಏರಬಹುದೇನೋ? ಅನಂತಾನುಬಂಧಿ ಕಷಾಯ ಉದಯದಲ್ಲಿದೆ. ಗುಣಸ್ಥಾನ ಯಾವುದು? ಒಂದನೇ ಗುಣಸ್ಥಾನ. ಅನಂತಾನುಬಂಧಿ ಕಷಾಯ ಉದಯದಲ್ಲಿದೆ. ಗುಣಸ್ಥಾನ ಒಂದನೂ ಇರಬಹುದು, ಎರಡನೂ ಇರಬಹುದು, ಮೇಲಿನ ಗುಣಸ್ಥಾನೂ ಇಲ್ಲ. ಒಂದನೇ ಗುಣಸ್ಥಾನ. ಒಂದನೇ ಗುಣಸ್ಥಾನದಿಂದ ಯಾವ ಜೀವ ಮೇಲಕ್ಕೆ ಹೋಗ್ತದೆಯೋ ಆ ಜೀವಿಗೆ ಸಮ್ಯಕ್ತ್ವ. ಅನಂತಾನುಬಂಧಿಯನ್ನು ಉಪಶಮನ ಮಾಡಿಕೊಂಡು ಅಥವಾ ಕ್ಷಯೋಪಶಮ ಮಾಡಿಕೊಂಡು ಅಥವಾ ಕ್ಷಯ ಮಾಡಿಕೊಂಡು ಒಂದನೇ ಗುಣಸ್ಥಾನದಿಂದ ಯಾವ ಜೀವ ಮೇಲಕ್ಕೆ ಹೋಗ್ತದೆ ಅದು ಎಂಥ ಜೀವ? ಸಮ್ಯಕ್ ದೃಷ್ಟಿ ಜೀವ. ಇನ್ನು ಕ್ಷಾಯಿಕ ಸಮ್ಯಕ್ತ್ವವನ್ನು ಡೈರೆಕ್ಟ್ ಪಡಿಬಹುದೇನು? ಮೊದಲನೇ ಗುಣಸ್ಥಾನದಿಂದ ಮೇಲಕ್ಕೆ ಹತ್ತುವಾಗ ಕ್ಷಾಯಿಕ ಸಮ್ಯಕ್ತ್ವವನ್ನು ಡೈರೆಕ್ಟ್ ಮಾಡಿಕೊಳ್ಬಹುದೇನು? ಸಾಧ್ಯ ಇಲ್ಲ. ಕ್ಷಾಯೋಪಶಮ ಸಮ್ಯಕ್ತು ಬೇಕೇ ಬೇಕು, ಬೇಕೇ ಬೇಕು. ಒಂದನೇ ಗುಣಸ್ಥಾನದಿಂದ ಒಂದು ಸ್ಟೆಪ್ ಮೇಲೆ ಹೋಗಿ ಎರಡನೇ ಸ್ಟೆಪ್ನಲ್ಲಿ ಕ್ಷಾಯಿಕ ಸಮ್ಯಕ್ತು ಪ್ರಾಪ್ತ ಮಾಡ್ಕೋಬೇಕು. ಮೊದಲನೇ ಸ್ಟೆಪ್ನಲ್ಲಿ ಎರಡು ಸಮ್ಯಕ್ತು ಉತ್ಪನ್ನ ಆಗಬಹುದು. ಪ್ರಥಮೋಕ್ಷಂ ಸಮ್ಯಕ್ ದರ್ಶನ ಮೊದಲನೇ ಸ್ಟೆಪ್ನಲ್ಲಿ, ಇದೇ ಅಂತರ್ಮುಹೂರ್ತ ಕಾಲ ಪರ್ಯಂತ ಇದ್ದು ಇದು ನಾಶ ಆಗಿ ಕ್ಷೌಕ್ಷಂ ಸಮ್ಯಕ್ ಉತ್ಪನ್ನ ಆಗುತ್ತೆ, ಕ್ಷಯೋಕ್ಷಂ ಸಮ್ಯಕ್ ದೃಷ್ಟಿ ಆಗ್ತಾನೆ. ನಂತರ ಕ್ಷಯೋಕ್ಷಂ ಸಮ್ಯಕ್ ದೃಷ್ಟಿ ಜೀವ ಕ್ಷಾಯಿಕವನ್ನು ಪ್ರಾಪ್ತ ಮಾಡಿಕೊಳ್ಬೇಕು, ಇದೇ ಒಂದು ದಾರಿ ಇದೆ. ಉಪಶಮ ಸಮ್ಯಕ್ತು ಇಲ್ಲದೆ ಕ್ಷಯೋಕ್ಷಂ ಸಮ್ಯಕ್ತು ಆಗೋಲ್ಲ, ಕ್ಷಯೋಕ್ಷಂ ಸಮ್ಯಕ್ತು ಇಲ್ಲದೆ ಕ್ಷಾಯಿಕ ಸಮ್ಯಕ್ತು ಆಗೋಲ್ಲ, ಕ್ಷಾಯಿಕ ಸಮ್ಯಕ್ತು ಇಲ್ಲದೆ ಕ್ಷಪಕ ಶ್ರೇಣಿಯನ್ನು ಹತ್ತುಲ್ಲ, ಕ್ಷಪಕ ಶ್ರೇಣಿಯನ್ನು ಹತ್ತದೆ ಕೇವಲ ಜ್ಞಾನ ಆಗೋಲ್ಲ, ಕೇವಲ ಜ್ಞಾನ ಆಗದೆ ಮೋಕ್ಷ ಎಂದು ಆಗೋಲ್ಲ. ಇದು ನಿಯಮ ಇದೆ, ಸಿದ್ಧಾಂತ ಇದೆ. ಪ್ರಥಮೋಪಶಮ ಅಂತಂದರೆ ಜೀವ ಮೊಟ್ಟ ಮೊದಲು ಸಮ್ಯಕ್ತವನ್ನು ಪಡೆಯುವಾಗ ಈ ಸಮ್ಯಕ್ತವನ್ನೇ ಪಡೀತದೆ, ಅದರ ಹೆಸರು ಪ್ರಥಮೋಪಶಮ. ಯಾವ ಸಮ್ಯಕ್ತವನ್ನು ಜೀವ ಮೊಟ್ಟ ಮೊದಲು ಪಡೀತದೆಯಲ್ಲ ಅದು ಪ್ರಥಮೋಪಶಮ. ಆಮೇಲೆ ಪ್ರಥಮೋಪಶಮದ ನಂತರ ದ್ವಿತೀಯೋಪಶಮ ಕ್ಷಯೋಪಶಮ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ತದೆ. ಕ್ಷಯೋಪಶಮ ಸಮ್ಯಕ್ತವಾದ ನಂತರ ದ್ವಿತೀಯೋಪಶಮ ಸಮ್ಯಕ್ತವನ್ನು ಪಡೀಬಹುದು, ಇಲ್ಲ ಅಂತಂದರೆ ಕ್ಷಾಯಿಕ ಸಮ್ಯಕ್ತವನ್ನು ಪಡೀಬಹುದು. ಹಾಂ, ದ್ವಿತೀಯೋಪಶಮ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಜೀವ ಯಾವುದು ಅಂತಂದರೆ, ಯಾವ ಜೀವಿಗೆ ಶ್ರೇಣಿಯನ್ನು ಹತ್ತುವುದಿದೆಯೋ, ಯಾವ ಶ್ರೇಣಿಯನ್ನು ಉಪಶಮ ಶ್ರೇಣಿಯನ್ನು ಹತ್ತುವುದಿದೆಯೋ ಆ ಜೀವಿಗೆ ದ್ವಿತೀಯೋಪಶಮ ಸಮ್ಯಕ್ತು ಬೇಕು ಒಂದು, ಇಲ್ಲ ಅಂತಂದರೆ ಕ್ಷಾಯಿಕ ಬೇಕು ಒಂದು. ಕ್ಷಾಯಿಕ ಇಲ್ಲ ಅಂತಂದರೆ ದ್ವಿತೀಯೋಪಶಮ ನಡೀತದೆ ಶ್ರೇಣಿಯನ್ನು ಹತ್ತಲಿಕ್ಕೆ. ನಾಲ್ಕು ಪ್ರಕಾರದ ಸಮ್ಯಕ್ತುಗಳು, ಪ್ರಥಮೋಪಶಮ, ಕ್ಷಯೋಪಶಮ, ದ್ವಿತೀಯೋಪಶಮ, ಕ್ಷಾಯಿಕ. ಮೊದಲು ಯಾವುದು ಪ್ರಾಪ್ತ ಆಗ್ತದೆ ನಮ್ಮ ಬದುಕಿನಲ್ಲಿ? ಮೊದಲು ಪ್ರಥಮೋಪಶಮ ಸಮ್ಯಕ್ತ್ವ ಪ್ರಾಪ್ತ ಆಗುತ್ತೆ, ನಂತರ ನಿಯಮದಿಂದ ಕ್ಷಯೋಪಶಮ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತದೆ. ಕ್ಷಾಯಿಕ ಆಗುಲ್ಲ ಡೈರೆಕ್ಟ್, ಕ್ಷಯೋಪಶಮ ಆಯಿತು. ಕ್ಷಯೋಪಶಮದಿಂದ ದ್ವಿತೀಯೋಪಶಮನೂ ಪ್ರಾಪ್ತ ಆಗ್ಬೋದು, ಇಲ್ಲ ಅಂತಂದರೆ ಮಾಡಿಕೊಂಡ್ರೆ ಕ್ಷಾಯಿಕ ಸಮ್ಯಕ್ತೂ ಪ್ರಾಪ್ತ ಆಗ್ಬೋದು. ಉಪಶಮ ಶ್ರೇಣಿಯನ್ನು ಹತ್ತೋದಿದೆ ಅಂತ ಅಂತಂದಾಗ ಇದು ನಡೀತದೆ, ಇದು ನಡೀತದೆ, ಕ್ಷಾಯಿಕನೂ ನಡೀಬಹುದು, ದ್ವಿತೀಯೋಪಶಮ ಸಮ್ಯಕ್ತೂ ನಡೀಬಹುದು ಉಪಶಮ ಶ್ರೇಣಿ ಹತ್ತಲಿಕ್ಕೆ. ಕ್ಷಪಕ ಶ್ರೇಣಿ ಬೇಡ, ಉಪಶಮ ಶ್ರೇಣಿಯನ್ನು ಹತ್ತೋದಿದೆ ಅಂತಂದರೆ ಯಾವುದಾದ್ರೂ ಒಂದು ಬೇಕು ತಾನೆ, ಇದು ಬೇಕು ಅಥವಾ ಇದು ಬೇಕು, ಯಾವುದಾದ್ರೂ ಒಂದು ಬೇಕು. ಕ್ಷಾಯಿಕ ಬೇಕು ಹೀಗೇನು ನೇಮಿಲ್ಲ, ದ್ವಿತೀಯೋಪಶಮ ಸಮ್ಯಕ್ತ್ವ ಬೇಕು ಹೀಗೇನು ನೇಮಿಲ್ಲ, ಆದರೆ ಈ ಎರಡರೊಳಗೆ ಒಂದು ಬೇಕು ಅನ್ನುವಂಥದ್ದು ನಿಯಮಿದೆ. ಕ್ಷಾಯೋಪಶಮ ಸಮ್ಯಕ್ ದರ್ಶನದಿಂದ ಶ್ರೇಣಿ ಹತ್ತೋದು ಸಾಧ್ಯ ಇಲ್ಲ, ಶ್ರೇಣಿಯನ್ನು ಹತ್ತಲಿಕ್ಕೆ ಎರಡು ಪ್ರಕಾರದ ಸಮ್ಯಕ್ತು ಬೇಕು, ಒಂದು ದ್ವಿತೀಯೋಪಶಮ ಇಲ್ಲ ಅಂತಂದರೆ ಕ್ಷಾಯಿಕ. ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿ ಸೀದಾ ಶ್ರೇಣಿ ಹತ್ತಲ್ಲ, ಅದನ್ನು ಚೇಂಜ್ ಮಾಡ್ಕೋಬೇಕು. ಕ್ಷಾಯೋಪಶಮದಿಂದ ದ್ವಿತೀಯೋಪಶಮ ಮಾಡಬೇಕು ಒಂದು, ಕ್ಷಾಯಿಕ ಮಾಡಿಕೊಳ್ಳಬೇಕು ಒಂದು. ಆಮೇಲೆ ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿ ಜೀವ ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡ ಅಂತಂದರೆ ಎರಡೂ ಶ್ರೇಣಿ ಹತ್ತಬಹುದು, ಎರಡೂ ಶ್ರೇಣಿ ಹತ್ತಲಿಕ್ಕೆ ಪಾತ್ರತೆ ಇದೆ. ಆದರೆ ಕ್ಷಯೋಪಶಮ ಸಮ್ಯಕ್ ದೃಷ್ಟಿ ಜೀವ ದ್ವಿತೀಯೋಪಶಮ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಂಡ ಅಂತಂದರೆ ಯಾವ ಪಾತ್ರತೆ ಇದೆ? ಕೇವಲ ಉಪಶಮ ಸಮ್ಯ ಶ್ರೇಣಿಯನ್ನೇ ಹತ್ತುವಂಥ ಪಾತ್ರತೆ ಆತನಲ್ಲಿ ಇದೆ. ಅದೇ 21 ಪ್ರಕೃತಿಗಳನ್ನು ಉಪಶಮನ ಮಾಡಬೇಕು ಶ್ರೇಣಿಯಲ್ಲಿ. ಯಾವ 21? 9 ನೋಕಶಾಯಿಗಳು, ಅಪ್ರತ್ಯಾಖ್ಯಾನಾವರಣೀಯ, ಪ್ರತ್ಯಾಖ್ಯಾನಾವರಣೀಯ, ಸಂಜ್ವಲನೆ, ಇವು 12. 12 ಅವು 9, 21. ಇವೇ 21 ಪ್ರಕೃತಿಗಳನ್ನು ಉಪಶಮನ ಮಾಡುವುದಕ್ಕಾಗಿ ದ್ವಿತೀಯೋಪಶಮ ಸಮ್ಯಕ್ತೂ ಬೇಕು, ಇಲ್ಲ ಕ್ಷಾಯಿಕ ಸಮ್ಯಕ್ತೂ ಬೇಕು. ಇವೇ 21 ಪ್ರಕೃತಿಗಳನ್ನು ಕ್ಷಯ ಮಾಡೋದಿದ್ದರೆ ಕ್ಷಾಯಿಕ ಸಮ್ಯಕ್ತೂ ಬೇಕು. ಹಾಂ, ಹಾಂ, ಉಪಶಮನ ಮಾಡಿರ್ತಾನೆ ಅಲ್ಲ ನೋಡಿ, ಉಪಶಮನ ಮಾಡಿರ್ತಾನೆ. ಈಗ ಏಳನೇ ಗುಣಸ್ಥಾನ ಅಥವಾ ಆರನೇ ಗುಣಸ್ಥಾನದಲ್ಲಿ ಬಂದಂಥ ಜೀವಿಗೆ ಅನಂತಾಣುಬಂಧಿ ಉದಯದಲ್ಲಿಲ್ಲ, ಅಪ್ರತ್ಯಾಖ್ಯಾನಾವರಣಿ ಇಲ್ಲ, ಪ್ರತ್ಯಾಖ್ಯಾನಾವರಣಿ, ಇವುಗಳ ಉಪಶಮನ ಇದೆ ಅಥವಾ ಇಲ್ಲ? ಪೂರ್ವದಲ್ಲಿಯೇ ಇದೆ. ಕ್ಷಯಕ್ಕೆ ಸಮ್ಯಕ್ ದೃಷ್ಟಿ ಇದ್ರೂ ಕೂಡ ಪೂರ್ವದಲ್ಲಿ ಉಪಶಮನಿದೆ, ಅವುಗಳ ಕ್ಷಯ ಎಲ್ಲಿ ಆಗಿದೆ? ಅನಂತಾನುಬಂಧಿಯ ಕ್ಷಯ ಮಾತ್ರ ಆಗಿರೋದು, ಮಿಥ್ಯಾತ್ವದ ಕ್ಷಯ ಆಗಿರೋದು, ಸಮ್ಯಕ್ ಮಿಥ್ಯಾತ್ವದ ಕ್ಷಯ ಆಗಿರೋದು, ಸಮ್ಯಕ್ ಪ್ರಕೃತಿಯ ಕ್ಷಯ ಆಗಿರೋದು, ಏಳು ಪ್ರಕೃತಿಗಳ ಕ್ಷಯ ಇದೆ. ಸತ್ವ ಎಷ್ಟು ಪ್ರಕೃತಿ ಇದ್ದಿದೆ? 21. ಇವು ಏಳು ಇಲ್ಲ ಅಂತಂದರೆ ಆ 21 ಉಳಿದಿವೆ. ಮೋಹಿನಿ ಕರ್ಮದ ಒಟ್ಟು ಭೇದಗಳು ಎಷ್ಟು? 28. ಅವು 7, ಇವು 21. ಅವು 7, ಇವು 21, 28. ಇನ್ನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗಿದ್ದಾನೆ ಅಂತಂದರೆ ಎಷ್ಟು ಪ್ರಕೃತಿಗಳನ್ನು ಕ್ಷಯ ಮಾಡಿದ್ದಾನೆ? 7 ಪ್ರಕೃತಿಗಳನ್ನು. ಸತ್ವದಲ್ಲಿ ಎಷ್ಟು ಉಳಿದಿವೆ? 21 ಉಳಿದಿವೆ. ಉದಯದಲ್ಲಿ ಎಷ್ಟಿವೆ? 7ನೇ ಗುಣಸ್ಥಾನದಲ್ಲಿ ಸಂಜ್ವಲನ ಅವು ನೋಕಶಾಯಿಗಳು 13 ಉದಯದಲ್ಲಿವೆ, 4, 9, 13. 13 ಉದಯದಲ್ಲಿವೆ. ಸತ್ವದಲ್ಲಿ ಎಷ್ಟಿವೆ? 21. ಇವೇ 21 ಪ್ರಕೃತಿಗಳನ್ನು ಕ್ಷಯ ಮಾಡುವುದಕ್ಕೋಸ್ಕರ ಸತ್ತಾ ಅಭಾವ ಮಾಡೋದಿದೆಯಲ್ಲ, ಸತ್ವದಿಂದ ಹೊರಹಾಕೋದಿದೆ, ಕ್ಷಯ ಮಾಡುವುದಕ್ಕೋಸ್ಕರ ಕ್ಷಾಯಿಕ ಸಮ್ಯಕ್ತ್ವದ ಭೂಮಿಕೆಯನ್ನು ಪ್ರಾಪ್ತ ಮಾಡಿಕೊಂಡೇ ಬರಬೇಕು. ಏಳನ್ನು ಕ್ಷಯ ಮಾಡಿಕೊಂಡು ಆ ತಯಾರಿಯಿಂದ ಬರಬೇಕು ಜೀವ, ಆವಾಗ 21 ಕ್ಷಯ ಮಾಡಬಹುದು. ಯಾವಾಗ ಕ್ಷಪಕ್ ಶ್ರೇಣಿಯನ್ನು ಹತ್ತಿದಾಗ ಕ್ಷಯ ಆಗೋದು ಶುರು ಆಗುತ್ತೆ. 8ನೇ ಗುಣಸ್ಥಾನದಿಂದ 21 ಕ್ಷಯ ಪ್ರಾರಂಭ ಆಗುತ್ತೆ. ಮೊದಲು ಎಷ್ಟರ ಕ್ಷಯ? 7ರ ಕ್ಷಯ ಆಗಿರಬೇಕು. ಆದವನಿಗೆ ಈ ಈ 21 ಕ್ಷಯ ಸಂಭವ. 8ನೇ ಗುಣಸ್ಥಾನದಿಂದ ಶುರು ಆಗೋದು. ಶ್ರೇಣಿ 8ರಿಂದ ಇದೆ. ಶ್ರೇಣಿ ಯಾವ ಗುಣಸ್ಥಾನದಿಂದ? 8ನೇ ಗುಣಸ್ಥಾನದಿಂದ. ಯಾವುದು? 21 ಪ್ರಕೃತಿಗಳ ಸತ್ವ 10ನೇ ಗುಣಸ್ಥಾನದವರೆಗೆ ಇರ್ತದೆ. ಕ್ಷಪಕ್ ಶ್ರೇಣಿಯನ್ನು ಹತ್ತಿದರೆ 10ನೇ ಗುಣಸ್ಥಾನದವರೆಗೆ ಇವುಗಳ ಸತ್ವ ಇರ್ತದೆ. ಇನ್ನು ಇವುಗಳಿಂದ ಇವುಗಳಲ್ಲಿ 21 ಕ್ಷಯ ಮಾಡ್ತಾ ಮಾಡ್ತಾ, ಕೆಲವೊಂದನ್ನು 8ರಲ್ಲಿ, ಕೆಲವೊಂದನ್ನು 9ರಲ್ಲಿ, ಕೆಲವೊಂದನ್ನು 10ರಲ್ಲಿ ಕ್ಷಯ ಮಾಡಿ ಮೋಹಿನಿ ಕರ್ಮ ಮಾತ್ರದಿಂದ ಮುಕ್ತ ಆಗ್ತಾನೆ. 28 ಎಲ್ಲ ಕರ್ಮಗಳು ಕ್ಷಯ ಆಗಬೇಕು ಅಂತಂದರೆ 10ನೇ ಗುಣಸ್ಥಾನದಲ್ಲಿ ಆಗ್ತವೆ. 10ನೇ ಗುಣಸ್ಥಾನ ಕ್ಷಯ ಆಯಿತು ಅಂತಂದರೆ ನೇರವಾಗಿ ಯಾವ ಗುಣಸ್ಥಾನಕ್ಕೆ ಹೋಗ್ತಾನೆ ಆ ಜೀವ? 12ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಕ್ಷೀಣ ಕಷಾಯ 12ನೇ ಗುಣಸ್ಥಾನದ ಹೆಸರು, ಕ್ಷೀಣ ಕಷಾಯ. ಮತ್ತು ಉಪಶಮ ಶ್ರೇಣಿಯನ್ನು ಹತ್ತುವುದಾದರೆ 21 ದಬಾಸ್ತಾ ದಬಾಸ್ತಾ ಹೋಗಬೇಕು, ಕ್ಷಯ ಮಾಡುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಈ ದಬಾಯಿಸಲಿಕ್ಕೆ ಎರಡೂ ಸಮ್ಯಕ್ತು ನಡೀಬಹುದು, ದ್ವಿತೀಯೋಪಶಮ ಸಮ್ಯಕ್ತೂ ನಡೀಬಹುದು, ಕ್ಷಾಯಿಕ ಸಮ್ಯಕ್ತೂ ನಡೀಬಹುದು. ಕ್ಷಾಯೋಪಶಮ ಸಮ್ಯಕ್ತು ನಡಿಲ್ಲ, ಪ್ರಥಮೋಪಶಮ ಸಮ್ಯಕ್ತು ನಡಿಲ್ಲ. ಪ್ರಥಮೋಪಶಮ ಸಮ್ಯಕ್ತದಿಂದ ಕ್ಷಾಯೋಪಶಮ ಸಮ್ಯಕ್ತು ಪ್ರಾಪ್ತ ಮಾಡಿಕೊಳ್ಬೇಕು, ಕ್ಷಾಯೋಪಶಮ ಸಮ್ಯಕ್ತದಿಂದ ದ್ವಿತೀಯೋಪಶಮ ಅಥವಾ ಕ್ಷಾಯಿಕ ಎರಡನ್ನು ಪ್ರಾಪ್ತ ಮಾಡ್ಕೋಬೇಕು. ಸಮ್ಯಕ್ ದರ್ಶನಗಳ ಪ್ರಾಪ್ತಿಯ ಕ್ರಮ ಹೀಗಿದೆ: ಮೊದಲು ಪ್ರಥಮೋಪಶಮ, ನಂತರ ಕ್ಷಯೋಪಶಮ, ನಂತರ ಕ್ಷಾಯಿಕ ಅಥವಾ ದ್ವಿತೀಯೋಪಶಮ. ದ್ವಿತೀಯೋಪಶಮ ಪ್ರಾಪ್ತ ಮಾಡ್ಕೋತೀವಿ ಅಂತಂದರೆ ಉಪಶಮ ಶ್ರೇಣಿ ಹತ್ತೀವಿ, ಕ್ಷಾಯಿಕ ಪ್ರಾಪ್ತ ಮಾಡ್ಕೊಳ್ತೀವಿ ಅಂತಂದರೆ ಕ್ಷಪಕ್ ಶ್ರೇಣಿ ಹತ್ತಬಹುದು, ಉಪಶಮ ಶ್ರೇಣಿನೂ ಹತ್ತಬಹುದು. ಹೀಗೆ ಯಾಕೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾನೆ ಆಮೇಲೆ ಉಪಶಮ ಶ್ರೇಣಿ ಯಾಕೆ ಹತ್ತಾನೆ ಅಂತ ಕೇಳಬಹುದು. ಈ 21 ಪ್ರಕೃತಿಗಳನ್ನು ಕ್ಷಯ ಮಾಡಲಿಕ್ಕೆ ಕ್ಷಾಯಿಕ ಪರಿಣಾಮಗಳ ಅವಶ್ಯಕತೆ ಇತ್ತು, ಆ ಪರಿಣಾಮಗಳ ಪ್ರಾಪ್ತಿ ಆಗಲಿಲ್ಲ. ಆಗಲಿಲ್ಲ, ಶ್ರೇಣಿನೂ ಹತ್ತಿದ ಅಂತಂದರೆ ಔಪಶಮಿಕ ಭಾವಗಳ ಪ್ರಾಪ್ತಿಯಾಯಿತು. ಔಪಶಮಿಕ ಭಾವಗಳ ಪ್ರಾಪ್ತಿಯ ಕಾರಣದಿಂದ ಕರ್ಮಗಳ ಉಪಶಮನ ಆಗ್ತಾ ಹೋಯಿತು. 11ನೇ ಗುಣಸ್ಥಾನದವರೆಗೆ ಹೋದ, ಅಂತರ್ಮೂರ್ತಿ ಇದ್ದುಕೊಂಡು ಪುನಃ ಪತನಾಗಿ ಕೆಳಗಿನ ಗುಣಸ್ಥಾನಗಳಿಗೆ ಬಂದ. ಈ ಥರ ಜೈನ ಧರ್ಮದ ಚರ್ಚಾ ಇದೆ. ಮೊದಲು ನಾವು ಜನರು, ನಂತರ ಆಗಬೇಕು ಅಜೈನರು, ಅಜೈನರಿಂದ ಆಗಬೇಕು ಜೈನರು, ಜೈನರಿಂದ ಆಗಬೇಕು ಜಿನರು, ಜಿನರಾದ ನಂತರ ಆಮೇಲೆ ಪರಮಾತ್ಮನಾಗಬೇಕು, ಸಿದ್ಧ ಪರಮಿಷ್ಠಿ ಆಗಬೇಕು. ಒಳ್ಳೆಯ ಜೈನರಾಗ್ರಿ, ಸಮ್ಯಕ್ ದೃಷ್ಟಿಗಳಾಗ್ರಿ, ಧರ್ಮ ಮಾಡಲಿಕ್ಕೆ ಹೆದರಬೇಡ್ರಿ, ಜೈನ ಧರ್ಮ ಇದೆ, ಸ್ವಾಭಿಮಾನ ಇಟ್ಟುಕೊಂಡು ನಡೀರಿ. ದಿಗಂಬರ ಜೈನ ಧರ್ಮ ಇದು, ನಮ್ಮ ಶಾಸ್ತ್ರ ದಿಗಂಬರ, ನಮ್ಮ ದೇವ ದಿಗಂಬರ, ನಮ್ಮ ಗುರು ದಿಗಂಬರ. ದಿಗಂಬರ ಶಾಸ್ತ್ರ ಅಂತೀವಲ್ಲ, ಅವರು ಹೇಳಿರತಕ್ಕಂಥ ಶಾಸ್ತ್ರವೇ ದಿಗಂಬರ ಶಾಸ್ತ್ರ. ನಮ್ಮ ಸಮಾಜ ದಿಗಂಬರ ಸಮಾಜ, ದೇವರ ದಿಗಂಬರ, ಗುರು ದಿಗಂಬರ. ಆಮೇಲೆ ವಸ್ತ್ರಧಾರಿಗಳ ಪೂಜೆ ಎಲ್ಲಿಂದ ಬಂತಿದ್ದು? ಆರ್ಷಿ ಪರಂಪರೆ. ಯಾವುದ್ರ ಒಂದು ಆರಿಸ್ಕೊಂಡು ಬೆನ್ನು ಹತ್ತೋದು ಎಲ್ಲಿದ್ರೆ. ಇದು ಜನಗಳ ಧರ್ಮ, ಇದು ಜನರ ಧರ್ಮ ಅಲ್ಲ. ಅದಕ್ಕಾಗಿ ಜೈನ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ನಾವು ಹೆದರಬಾರ್ದು, ಸ್ವಾಭಿಮಾನ ಇಟ್ಟುಕೊಂಡು ನಡಿಬೇಕು. ದಿಗಂಬರು ಜೈನರಿದ್ದೇವೆ, ಜೈನರಾಗಿ ಬಾಳೋಣ, ಜೈನತ್ವದಿಂದ ಸಾಯೋಣ, ಸಮಾಧಿ ಮರಣ ಮಾಡಿಕೊಳ್ಳೋಣ. ಬಾಲ್ ಬಾಲ್ ಮರಣವನ್ನು ಮಾಡಿಕೊಂಡದ್ದು ಅನಂತ ಸಲ ಆಯಿತು, ಒಂದು ಸಲ ಬಾಲ್ ಮರಣವನ್ನು ಮಾಡಿಕೊಳ್ಳೋಣ, ಇನ್ನೊಂದು ಸಲ ಬಾಲ್ ಪಂಡಿತ ಮರಣ ಮಾಡಿಕೊಳ್ಳೋಣ, ಇನ್ನೊಂದು ಸಲ ಪಂಡಿತ ಮರಣ ಮಾಡಿಕೊಳ್ಳೋಣ. ಇದೆಲ್ಲ ಆಯಿತು ಅಂತಂದರೆ ಪಂಡಿತ ಪಂಡಿತ ಮರಣ ನಿಶ್ಚಿತ ಆಗುತ್ತೆ. ಆವಾಗ ನಾವು ಜೈನತ್ವದ ಈ ಬದುಕನ್ನು ಸಾಕಾರ ಮಾಡಿಕೊಳ್ತೀವಿ ಅಂತ ಹೇಳ್ಬೋದು. ಇಷ್ಟೇ ಸರ್.